சுராவதனாம் பூஜராஜஹம்சாய விஷ்ணவே அமந்தானந்த சந்தோஹ சுந்தராகிருதயே நம. தர்ம விஜான வைராக்கிய பரமேஸ்வரிய சாலின ஆனந்த தீர்த்த பகவத் பாதான் வந்தே நிரந்தரம் ச பத்மநாப தீர்த்தார்க்க கோகணோஸ்து த்ருஷே மம. நதத்வ மார்க்கே கமனம் வினா யதுபஜீவனம் பிரணம்ய சரணத்வந்தம் குருணாம் தத் கிருபாபலாத் வியாக்கரிஷே யதாபோதம் கீதா தாத்பரிய நிர்ணயம். நூறா 82 யோகாரூடஸ்ய யோகாரோஹஸ்ய பகவத் பிரசாதோ முக்கிய சாதனமித்யுச்சதே புத்தரேதிதி. யோகாரூடனாகலிக்கு பகவத் பிரசாத முக்கிய சாதனம். அது எஷ்டே பிரயத்ன படோதல்ல ஒன்று பாக நம் சைடிந்த, ஆதரே ஆ கடையில் பகவத் பிரசாத பல முக்கியவாதத்து. அது எல்லி பந்தித்தே உத்தரேத் ஆத்மனாத்மானம், தேவர அனுகிரகதிந்த உத்தார ஆகபேக்கே ஹொரத்து ஹொரகின் அர்த்த மொதலே அர்த்த ஏனோ நம்ம ஜவாபாரி நமக்கு சேரித்தாதிரிந்த நம்மன்னு நாவே விசார மாதிரிக்கொண்டு நமக்கு யாவது யோக்கிய யாவது அயோக்கிய அந்த தெரிக்கொண்டு யோகியவாத கெலசங்கள மாதிரி உத்தாரத ஹாதியன்னு காணபேக்கு அந்த ஹொரகின் அர்த்த. இன்னும் ஒழகு ஹோதரே நம்மன்னு உத்தார மாதிரிக்கொண்டு இல்லை பர்த்தானே இரலில்ல. அதுக்கு ஏன் மாடுபாக ದೇವರನ್ನು ಆಶ್ರಯಿಸ್ಬೇಕು, ಯಾರು ಉದ್ಧಾರ ಮಾಡ್ತಾನೋ ಆತನನ್ನು ಆಶ್ರಯಿಸಬೇಕು ಅಂತ ಇನ್ನೊಂದು ಅರ್ಥ. ಅದಕ್ಕೆ ಭಗವತ್ ಪ್ರಸಾದವೇ ಮುಖ್ಯ ಸಾಧನ. ಉದ್ಧರೇತಿತಿ ತತ್ರ ಆತ್ಮಪದ ಜೀವಾದಿಮಾತ್ರ ವಿಷಯ ದ ಪರಮಾತ್ಮ ವಿಷಯ ಇತ್ಯನ್ಯಥಾ ಪ್ರತೀತಿ ನಿರಾಸಾಯ ಸ್ಮೃತ್ಯೈವ ವ್ಯಾಚಷ್ಟೇ. ಅದಕ್ಕೆ ಅವರೇನು ಮಾಡ್ತಾರೆ, ಆತ್ಮ ಅಂದರೆ ಜೀವ ಅಂತ ಅಷ್ಟೇ ಅರ್ಥ. ಜೀವರು ತನ್ನನ್ನು ತಾವೇ ಉದ್ಧಾರ ಮಾಡ್ಕೋಬೇಕು ಅಂತ ಅಷ್ಟೇ ಅರ್ಥ ಮಾಡ್ತಾರೆ. ಆದರೆ ಅದು ಸರಿಯಲ್ಲ ಅಂತ ಆಚಾರ ಹೇಳ್ತಾ ಅದಕ್ಕೆ ಆಧಾರ ಸಮೇತಾಗಿ ಹೇಳಿಬಿಡ್ತಾರೆ. ಸ್ಮೃತ್ಯೈವ ಉದ್ಧರೇ, ಸ್ಮೃತಿಯನ್ನೇ ಉಲ್ಲೇಖ ಮಾಡಿ. ಬಂತು ಪ್ರಸಾದ ವಿಷ್ಣುರ್ ಬಂಧು ಉದ್ಧರೇ ತೈವ ಸಂಸಾರಾತ್ ಜೀವಾತ್ಮಾನಂ ಪರಾತ್ಮನ. ಉದ್ಧರೇ ತೈವ ಸಂಸಾರಾತ್ ಜೀವಾತ್ಮಾನಂ ಪರಾತ್ಮನ, ಪರಮಾತ್ಮನ ಪರಮಾತ್ಮನ ಜೀವಾತ್ಮಾನಂ ಜೀವಾತ್ಮನನ್ನು ಸಂಸಾರಾತ್ ಉದ್ಧರೇತ ಏವ ಉದ್ಧರಿಸಿ ಮದ್ದಾರ ಮಾಡಿಕೊಳ್ಳಲೇಬೇಕು. ವಿಷ್ಣುರ್ ಬಂಧು ಸದಾಂ ನಿತ್ಯಂ, ಸಜ್ಜನರಿಗೆ ಸದಾ ವಿಷ್ಣು ಬಂಧು. ಪರಾತ್ಮ ಹಿ ಅಸತಾಮರಿಹಿ, ಅಯೋಗ್ಯರಿಗೆ ಶತ್ರುವಾಗಿದ್ದಾನೆ. ತತ್ಪ್ರಸಾದ ಜಯಾಭ್ಯಕ್ತ್ಯ, ತತ್ಪ್ರಸಾದ ಜಯ, ತತ್ಪ್ರಸಾದ ಜಯ, ತತ್ಪ್ರಸಾದ ಜಯ, ತತ್ಪ್ರಸಾದದಿಂದ ಉಂಟಾಗತಕ್ಕಂತಹ ಭಕ್ತ್ಯ ಅಸತಾಂ ಅಸಜ್ಜನ ಸತಾಂ ಸಜ್ಜನರು ಅಸತಾಂ ಅಸಜ್ಜನರಿಗೆ ಅರಿಹಿ ಹರಿಹಿ ಅರಿಹಿ ಅವರಿಗೆ ಮಿತ್ರನಾಗೋದಲ್ಲಿ ಏನಾಗ್ತಾನೆ ಶತ್ರುವಾಗ್ತಾನೆ. ತತ್ಪ್ರಸಾದ ಜಯ ಭಕ್ತಿಯ ಜಿತೋ ಯಶ ವಶೇ ತ್ವಿವ, ಆ ಪರಮಾತ್ಮನ ಅನುಗ್ರಹದಿಂದನೇ ಭಕ್ತಿ ಹುಟ್ಟಿ ಅದರಿಂದಾಗಿನೇ ಪರಮಾತ್ಮ ಏನಾಗ್ತಾನೆ ಭಕ್ತಿಗೆ ವಶನಾಗಿ ಅವರಿಗೆ ಅವರು ಸ್ವತಂತ್ರಿಕ ಭಕ್ತಿಗೆ ಸೋಲ್ತಾನೆ ಪರಮಾತ್ಮ. ವರ್ತತೆ ತಸ್ಯ ಮಿತ್ರಂ ಸಹ ತದನ್ಯಸ್ಯ ಚ ಚತುರ್ವತ್, ವರ್ತತೆ ತಸ್ಯ ಮಿತ್ರಂ ಸಹ ತದನ್ಯಸ್ಯ ಚ ಶತ್ರುವತ್, ಅವರಿಗೆ ಪರಮಾತ್ಮ ಮಿತ್ರನಂತೆ ವರ್ತಿಸ್ತಾನೆ, ಉಳಿದವರಿಗೆ ಶತ್ರುವಂತೆ ನಟೆ ವರ್ತಿಸ್ತಾನೆ. ಪರಮಾತ್ಮ ಸಮಾಹಿತ ಇತಿ ವಾಕ್ಯಶೇಷ, ಅದೆಲ್ಲ ಆಗಿತ್ತು. ಕುತಃ ಪರಮಾತ್ಮನ ಸ್ವಾತ್ಮಾನ ಉದ್ಧರೇದಿತ್ಯತಃ ವಿಷ್ಣುರಿತಿ. ಕೀದೃಶಾ ಸಂತಃ ಕೀದೃಶಾ ಅಸಂತಃ ಇತ್ಯತ ಉಕ್ತಂ ವಿವೃಣೋತಿ ತದಿತಿ. ಸಜ್ಜನರು ಯಾರು ದುರ್ಜನರು ಯಾರು ಅದಕ್ಕೆ ಹೇಳ್ತಾರೆ. ತತ್ಪ್ರಸಾದ ಜಯ, ದೇವರ ಅನುಗ್ರಹದಿಂದ ಭಕ್ತಿ ಮಾಡ್ತಾರಲ್ಲ ಅವರು ಸಜ್ಜನರು, ಯಾರಾಗಿ ಮಾಡೋದಿಲ್ಲ ಅವರು ದುರ್ಜನರು. ಅದಕ್ಕೆ ಕಥಾಲಕ್ಷಣದಲ್ಲಿ ಹೇಳ್ಬೇಕಾದ್ರೆ ಹೇಳ್ತಾರೆ ಸಜ್ಜನರ ಮುಖ್ಯ ಲಕ್ಷಣ ಏನು. ವಿಷ್ಣು ಭಕ್ತಿರ್ಹಿ ಸರ್ವೇಷಾಂ ಸದ್ಗುಣಾನಾಂ ಸ್ವಲಕ್ಷಣ, ವಿಷ್ಣು ಭಕ್ತಿ ಒಂದು ಸಜ್ಜನರ ಮುಖ್ಯವಾದ ಲಕ್ಷಣ. ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋದರೆ ತಪ್ಪಾಗತ್ತೆ. ಪಾಂಡಿತ್ಯಾದಿಗಳು ಸೆಕೆಂಡರಿ, ಯಾವುದು ಬಹಳ ಮುಖ್ಯ, ವಿಷ್ಣು ಭಕ್ತಿ ಮುಖ್ಯ. ವಿಷ್ಣು ಭಕ್ತಿ ಇಲ್ಲದ ಪಾಂಡಿತ್ಯ, ಪಾಂಡಿತ್ಯ ಇಲ್ಲ ವಿಷ್ಣು ಭಕ್ತಿ ಇದೆ, ಆದರೆ ಯಾವ ಶ್ರೇಷ್ಠ, ವಿಷ್ಣು ಭಕ್ತಿ ಇರೋನೇ ಶ್ರೇಷ್ಠ. ಆದರೆ ಸರಿಯಾದ ಪಾಂಡಿತ್ಯ ವಿಷ್ಣು ಭಕ್ತಿ ಬಂದೇ ಬರುತ್ತೆ, ಅದು ಕೇವಲ ಇದಾಗಿದ್ದರೆ ಮೇಲ್ನೋಟದ ಅಧ್ಯಯನವಾಗಿದ್ದರೆ ಬರೋದಿಲ್ಲ ಅಂತ ಅರ್ಥ. ಇವತ್ತು ಉದಾಹರಣೆ ಲಾ ತಿಳ್ಕೊಂಡವರೆಲ್ಲ ಲಾ ಗೌರವಿಸ್ತಾರೇನ ನೋಡಿ, ಎಲ್ಲ ಕಾನೂನು ಗೊತ್ತು. ಯಾತಕ್ಕೆ ಗೊತ್ತು ಕಾನೂನು ಅವನಿಗೆ, ಬ್ರೇಕ್ ಮಾಡಲಿಕ್ಕೆ ಹೊರತು ಅದು ಫಾಲೋ ಮಾಡಲಿಕ್ಕಲ್ಲ. ಸೊ ಫಾಲೋ ಮಾಡಲಿಕ್ಕೆ ಕಾನೂನು ತಿಳ್ಕೊಂಡ್ರೆ ಅಯೋಗ್ಯ, ಫಾಲೋ ಮಾಡದೇ ಇರೋದಕ್ಕೆ ಕಾನೂನು ತಿಳ್ಕೊಂಡ್ರೆ ಅವನು ಅಯೋಗ್ಯ. ಇವತ್ತು ಶಾಸ್ತ್ರ ಓದೋದು ಎರಡು ದೃಷ್ಟಿ ಇದ್ದ, ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಅದನ್ನು ವೈಲೇಟ್ ಮಾಡೋದಕ್ಕೆ ಓದಿದರೆ ಅದು ತಾಮಸ. ಅವರು ಫಾಲೋ ಮಾಡೋಕ್ಕೆ ಹೋದರೆ ಪ್ರಮಾಣ ತೋರಿಸ್ತೆ ತಕ್ಷಣ ದೊಡ್ಡವ್ರು ನೋಡಿದ್ರು ತುಂಬ ಜನಗಳು ಏನೋ ವಿಷಯ ಬಂದಿರುತ್ತೆ ಆಧಾರ ತೋರಿಸಿ ಮತ್ತೆ ಮಾತಾಡೋದೇ ಇಲ್ಲ ಮತ್ತೆ ಹಾಗಿದ್ರೆ ಮುಗೀತು ಮತ್ತೆ ಮಾತಾಡೋದು ಅದು ಗ್ರೇಟ್ ಅದಿರ್ಬೋದು ಬೇರೆ ನೋಡ್ತೀವಿ ಅದು ಬುದ್ಧಿ ಇಲ್ಲ ಅಂತ ಅರ್ಥ ಅವ್ರಿಗೆ ಅಂದರೆ ಅವ್ರಿಗೆ ಏನು ಬೇಕಾಗಿದೆ ಶಾಸ್ತ್ರ ಬೇಕಿಲ್ಲ ಏನು ಬೇಕು ಅವ್ರಿಗೆ ತಾವು ಹೇಳೋದನ್ನು ಶಾಸ್ತ್ರ ನಮ್ಕೊಂಡು ಶಾಸ್ತ್ರ ಹೇಳಬೇಕು ಅವರು ಶಾಸ್ತ್ರ ಅಂತ ಹೇಳೋದಕ್ಕೆ ತಯಾರಿಲ್ಲ ಅವರು ರೂಲ್ಸ್ ಪ್ರಕಾರ ತಪ್ಪು ಅಂದ್ರೆ ತಪ್ಪಷ್ಟೇ ಅದು ಭಾಳ ಗ್ರೇಟು ಆಗ ನಮ್ಗೆ ಅರ್ಥ ಆಗುತ್ತೆ ಸೊ ಕಾನೂನು ತಿಳಿದು ಇಬ್ಬರು ಉದ್ದೇಶ ಕಾನೂನು ತಿಳಿತಾರೆ ಅವನು ಕಾನೂನು ತಿಳಿತಕ್ಕಂಥ ಮುಖ್ಯವಾದ ಉದ್ದೇಶ ಅದನ್ನು ಅರ್ಥ ಮಾಡಿಕೊಂಡು ಅನುಸರಣೆ ಮಾಡಿ ಸರ್ಕಾರಕ್ಕೆ ನ್ಯಾಯ ಸಲ್ಲಿಸಬೇಕು ತಾನು ಉದ್ಧಾರ ಆಗಬೇಕು ಇವನ ಉದ್ದೇಶ ಆಗಲ್ಲ ತಾನು ಉದ್ಧಾರ ಆಗಬೇಕು ಜನ ಎಲ್ಲ ಹಾಳಾಗಬೇಕು ಅದನ್ನು ದುರುಪಯೋಗ ಮಾಡ್ಕೋತಾರೆ ಸದುಪಯೋಗ ದುರುಪಯೋಗ ಶಾಸ್ತ್ರದ ಸದುಪಯೋಗ ಮಾಡಿಕೊಂಡ್ರೆ ಅದು ಉದ್ಧಾರಕ್ಕೆ ಕಾರಣ ಶಾಸ್ತ್ರ ದುರುಪಯೋಗ ಮಾಡಿಕೊಂಡ್ರೆ ಯಾವುದಕ್ಕೆ ಕಾರಣ ಅದು ಸ್ವಾರ್ಥಕ್ಕೆ ಕಾರಣ ಅದನ್ನು ಸರ್ವನಾಶಕ್ಕೆ ಕಾರಣ ಅದನ್ನು ಹೇಳೋದಕ್ಕೇನೆ ವಿಷ್ಣು ಭಕ್ತಿಯೋ ದೊಡ್ಡದಾಗಿರತಕ್ಕಂತಹ ಲಕ್ಷಣ ತದನ್ಯಸ್ಯ ಭಕ್ತಿಯ ವಶೀಕೃತ ಪರಮಾತ್ಮನಃ ಪುರುಷಸ್ಯ ಪರಮಾತ್ಮ ವಶೀಕೃತನಾಗ್ತಾನೆ ಭಕ್ತರಿಗೆ ಇಲ್ಲದ್ರೆ ಅವಶೀಕೃತನಾಗ್ತಾನೆ ವಶನಾಗೋದಿಲ್ಲ ಯಾವುದೇ ದುರ್ಯೋಧನೆ ಕಷ್ಟು ಕಟ್ಟಿದ್ರು ಸಿಗ್ಲಿಕ್ಕೆ ಹೋಗಲಿಲ್ಲ ಯಶೋದೇ ಸಿಕ್ಕ ಎಷ್ಟು ಸಿಂಪಲ್ ಅದು ದುರ್ಯೋಧನ ಸ್ಟ್ರಾಂಗು ಗಂಡಸು ಏನೇನೋ ಇದೆ ಅವನಿಗೆ ಆದರೆ ಕೃಷ್ಣ ಒಪ್ಪಲಿಲ್ಲ ಅದನ್ನು ಯಶೋದೆಗೆ ಅದು ಯಾವುದೂ ಇಲ್ಲ ದುರ್ಯೋಧನೆಗೆ ಎಷ್ಟೋ ಪಾಯಿಂಟ್ಗಳಿಲ್ಲ ಆದರೆ ಒಳ್ಳೆ ಭಕ್ತಿ ಇತ್ತು ಅದೇ ದೃಷ್ಟಾಂತ ತೋರಿಸ್ತಾರೆ ಇತೋಪ್ಯತ್ರ ಆತ್ಮಪದೇನ ಪರಮಾತ್ಮ ಗ್ರಹಣಂ ಯುಕ್ತಮಿತ್ಯಾಹ ಪರಮಾತ್ಮೇತಿ ಆತ್ಮಪದೇನ ಪರಮಾತ್ಮ ಗ್ರಹಣವನ್ನು ಮಾಡಬೇಕು ಅದಕ್ಕೆ ವಾಕ್ಯದಲ್ಲಿ ಆಗಿದೆ ಪರಮಾತ್ಮ ಸಮಾಯಿತೆ ವಾಕ್ಯಶೇಷ ಇಷ್ಟೊತ್ತು ಕೊಟ್ಟಿದ್ದೇನು ಬೇರೆ ವಾಕ್ಯ ಅದು ಈ ಭಗವದ್ಗೆ ಅಲ್ಲೇ ಬಂದಿದೆ ನೋಡಿ ಪರಮಾತ್ಮ ಸಮಾಹಿತ ಅಂತ ಮುಂದೆ ಅದೇ ಶ್ಲೋಕದಲ್ಲಿರೋದ್ರಿಂದ ಅದೇ ಅರ್ಥನೇ ಮಾಡಬೇಕು ಇದು ಇಂಟರ್ನಲ್ ಎವಿಡೆನ್ಸ್ ಅದು ಎಕ್ಸ್ಟರ್ನಲ್ ಎವಿಡೆನ್ಸ್ ಎವಿಡೆನ್ಸ್ ಎರಡು ವಿಧ ಕೊಡ್ಲಕ್ಕೂ ಬರುತ್ತೆ ಎರಡು ಇದ್ದಾಗ ಇನ್ನು ಭಾರಿ ಶ್ರೇಷ್ಠ ಅದು ಆಚಾರ್ಯ ಎರಡನ್ನು ಕೊಟ್ಟರು ಸರ್ವತ್ರ ವಿಷ್ಣು ಉತ್ಕರ್ಷ ಜ್ಞಾನಂ ಜ್ಞಾನಮಿತೀರ್ಯತೆ ತದ್ವಿಶೇಷ ಪರಿಜ್ಞಾನಂ ವಿಜ್ಞಾನಮಿತಿ ಗೀಯತೆ ಈಗ ಎಲ್ಲ ಕಡೆ ಜನರಲ್ಲ ವಿಷ್ಣು ಸರ್ವತ್ವ ಅಂತ ತಿಳ್ಕೊಂಡ್ರೆ ಜ್ಞಾನ ಇದೆ ಅಂತ ಅರ್ಥ ಆದರೆ ಯಾವ ರೂಪದಿಂದ ಹೇಗೆ ಅಂತ ವಿಶೇಷ ತಿಳ್ಕೊಂಡ್ರೆ ಅದೇನದು ವಿಜ್ಞಾನ ಅಂತ ಕರೀತಾರೆ ಏನ ಆತ್ಮ ವಶೀಕೃತ ತಸ್ಯಾಸೌ ಬಂಧುತಯ ಕಿಂ ಕರೋತಿ ಇತಿ ಅಪೇಕ್ಷಾಯಾಂ ವಾಕ್ಯಶೇಷೇ ವಶೀಕೃತೋಸೌ ಪರಮಾತ್ಮ ತಸ್ಯ ಹೃದಿ ಸಮ್ಯಕ್ ಆಹಿತೋ ಭವತಿ ಇತ್ಯುಕ್ತ ಅಥವಾ ಪರಮಾತ್ಮ ಅವರಲ್ಲಿ ನೆಲೆಸಿಬಿಡ್ತಾನೆ ಯಾವಾಗಲೂ ನೆಲೆಸಿರ್ತಾನೆ ಅನುಗ್ರಹ ಉನ್ಮುಖನಾಗಿ ನೆಲೆಸ್ತಾನೆ ಪೂರ್ವಮಪಿ ಆತ್ಮಪದೇನ ಪರಮಾತ್ಮ ಇವ ಉಚ್ಯತೆ ಇತಿ ಜ್ಞಾಯತೆ ಇತಿ ಭಾವ ಇಲ್ಲಿ ಪರಮಾತ್ಮನ ವಿಚಾರ ಬಂದಿರೋದ್ರಿಂದ ಅಲ್ಲೂ ಕೂಡ ಪರಮಾತ್ಮನ ವಿಚಾರನೇ ಬಂದಿದೆ ಅಂತ ಸ್ಪಷ್ಟ ತಿಳಿಯುತ್ತೆ ಅಂತ ಅರ್ಥ ಅಲ್ಲಿ ಆತ್ಮ ಅಂತ ಉಪಯೋಗಿಸಿ ಇಲ್ಲಿ ಪರಮಾತ್ಮ ಅಂತ ಉಪಯೋಗಿಸ್ತಾರೆ ಅಂದಮೇಲೆ ಆತ್ಮ ಬೇರೆ ಪರಮಾತ್ಮ ಬೇರೆ ಅಂತ ಆಯಿತು ಜೊತೆಗೆ ಪರಮಾತ್ಮನಿಂದ ಉದ್ಧಾರ ಆಗಬೇಕು ಅಂತ ಹೇಳಿದ್ರೆ ಪರಮಾತ್ಮ ಶ್ರೇಷ್ಠ ಅಂತಲೂ ಆಯಿತು ಎಲ್ಲ ಭೇದ ಮತ್ತು ತಾರತಮ್ಯ ಎರಡೂ ಗೊತ್ತಾಗಬೇಕು ಯೋಗ ಅದು ಆತ್ಮ ಶಬ್ದಕ್ಕೆ ಮೊದಲನೇ ಶಬ್ದದಲ್ಲಿ ಆತ್ಮ ಅಂದರೆ ಜೀವ ಆಮೇಲೆ ಎರಡನೇ ಅರ್ಥದಲ್ಲಿ ಪರಮಾತ್ಮ ಅಂತಲೂ ಅರ್ಥ ಆಗಿ ಮುಂದೆ ಅದನ್ನೇ ಅವರೇ ಅರ್ಥ ಹೇಳಿರೋದ್ರಿಂದ ಅಂದರೆ ನಮ್ಮನ್ನು ನಾವೇ ಉದ್ಧಾರ ಮಾಡ್ಕೊಳ್ಬೇಕು ಅನ್ನೋದು ಹೊರಗಿನ ಅರ್ಥ ಅದು ಪರೀಕ್ಷೆ ಇದೆ ಮನೆಯಾರಿಗೆ ಹೇಳೇ ಇಲ್ಲ ಅವ್ರು ಮನೆಯಲ್ಲಿ ಆಮೇಲೆ ಎಬ್ಬಿಸ್ಲೇ ಇಲ್ಲ ಕೇಳಿದ ಎಬ್ಬಿಸ್ಬಾರ ನನಗೆ ಗೊತ್ತಿದೆ ಅಂತ ಅವ್ರು ಹೇಳಿದರು ಪಾಪ ಅವ್ರು ಹೇಳಿದ್ರೆ ಏನಾಗ್ತಿತ್ತು ಎಬ್ಬಿಸ್ತು ಅಂದ ಅದೇ ಆ ಜವಾಬ್ದಾರಿ ಯಾರು ಹೇಳಬೇಕಾದ್ದು ಅವನದ್ದು ಉದ್ಧಾರೇತ ಆತ್ಮಾನ 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 ಆಮೇಲೆ ಉದ್ಧಾರ ಪಾಸ್ ಆಗ್ಲಿಕ್ಕೆ ಏನು ಮಾಡಬೇಕು ಪಾಠ ಓದಿ ಸರಿಯಾಗಿ ದೊಡ್ಡ ಉದ್ದಾಸ ಆಗಬೇಕು ಅದು ತಾನು ಮಾಡ್ಕೊಳ್ಳೋಕ್ಕಾಗಿ ಇನ್ನೊಬ್ರು ಹೇಳಬೇಕಾದ್ರೆ ಇನ್ನೊಬ್ರು ತಾನೇ ದೊಡ್ಡವರಾಗಿರ್ಬೇಕು ಹೈಯೆಸ್ಟ್ ಯಾರು ದೇವರು ಈ ರೀತಿ ಅರ್ಥ ಮಾಡಿಕೊಂಡ್ರೆ ಆತ್ಮ ಶಬ್ದಕ್ಕೆ ಅದೇ ಇನ್ನೂ ತುಂಬ ಹೇಳ್ತಾರೆ ಆತ್ಮ ಶಬ್ದಕ್ಕೆ ಮನಸ್ಸು ಅಂತ ಅರ್ಥ ಇದೆ ಅದಕ್ಕೆ ಮನಯ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋಹೋ ಇನ್ನೊಂದು ಈ ಕಡೆ ಜೀವ ಆ ಕಡೆ ಪರಮಾತ್ಮ ಜೀವ ಏನು ಮಾಡಬೇಕು ಮನಸ್ಸನ್ನು ಹಾಕಬೇಕು ಮನಸ್ಸು ಜಡ ಪದಾರ್ಥ ಅದೇನು ಮಾಡುತ್ತೆ ಅಂದರೆ ಅಭಿಮಾನಿ ರುದ್ರದೇವರು ತಗೋದು ಮತ್ತೆ ಆಗ ರುದ್ರದೇವರ ಅನುಗ್ರಹ ಇದ್ದವರು ಒಳ್ಳೆಯ ಸನ್ಮಾರ್ಗದಲ್ಲಿ ಹೋಗ್ತಾರೆ ಮುಕುತಿ ಪಥಕ್ಕೆ ಮನವೀವ ಮಹಾರುದ್ರದೇವ ಒಂದೊಂದೇ ಲಿಂಕ್ ಕೊಡ್ತಾ ಹೋದರೆ ಎಷ್ಟು ದೊಡ್ಡದಾಗಿ ಬಿಡುತ್ತೆ ಉಳಿದವ್ರಿಗೆ ಏನು ಅರ್ಥ ಗೊತ್ತಿಲ್ಲ ಗೊತ್ತಿರೋದೇನು ಅವರಿಗೆ ಮಾತೆತ್ತರ ಆತ್ಮಚೇತನ ಒಂದೇ ಇಷ್ಟೇ ಬೇರೆ ಹೋಗೋದೇ ಇಲ್ಲ ಭಾರಿ ತಪ್ಪು ಅದಕ್ಕೆ ಶಾಸ್ತ್ರಜ್ಞಾನ ಇಲ್ಲದವರು ಎಷ್ಟು ಅಪಾರ್ಥ ಮಾಡ್ತಾರೆ ಅನ್ನೋದಕ್ಕೆ ಸಾಕ್ಷಿ ಯೋಗಾರೂಢ ಲಕ್ಷಣಂ ಪ್ರಪಂಚತೆ ಶೀತೋಷ್ಣ ಇತಿ ಇನ್ನು ವೇದಾರೂಢ ವೇಗ ಇನ್ನೇನಾಗಿದ್ದಾನೆ ಸುಹೃನ್ಮಿತ್ರಾರಿ ಉದಾಸೀನ ಬಂತು ಅದಕ್ಕೆ ಹೇಳ್ತಾರೆ ಸರ್ವತ್ರ ಸಮಬುದ್ಧಿ ಅಂದರೆ ಅವರೇನಾಗಿರಬೇಕು ಎಲ್ಲರಲ್ಲೂ ಕೂಡ ಸರ್ವತ್ರ ವಿಷ್ಣು ಉದ್ಘರ್ಷ ಯಶ್ಯ ಎತ್ರ ಯಥಾವೃತ್ತಿ ಸುಹೃನ್ಮಿತ್ರಾರಿ ಉದಾಸೀನ ಮೊದಲಾದವರಲ್ಲಿ ಅವರವ್ರ ಯೋಗ್ಯತೆಗೆ ತಕ್ಕಂತೆ ನೋಡಬೇಕು ನಮ್ಮಲ್ಲಿ ಇದೆ ಬೆಂಕಿ ಇದೆ ನೀರಿದೆ ಪದಾರ್ಥ ಇದೆ ಏನು ಮಾಡ್ತಾನೀಗ ಬೆಂಕಿನ ಬೆಂಕಿಯಾಗಿಯೇ ನೋಡ್ತಾನೆ ನೀರನ್ನು ನೀರಾಗಿಯೇ ನೋಡ್ತಾನೆ ಬೆಂಕಿನೂ ನೀರಾಗಿ ನೋಡಿಬಿಟ್ರೆ ಮುಟ್ಟು ಕಳಿಸಿಟ್ಕೊಂಡು ಹೋಗ್ತಾ ಇದ್ದ ಅರ್ಥ ಆಯ್ತಾ ಯಾವುದೇ ವಸ್ತುವನ್ನು ಹೇಗೆ ನೋಡಬೇಕು ಅದು ಹೇಗಿದೆಯೋ ಅದಕ್ಕೆ ತತ್ವಜ್ಞಾನ ತತ್ವ ಅಂದ್ರೇನು ಅದು ಇರುವಿಕೆ 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 ಹಾಗೆ ತಿಳ್ ಅಲ್ಲಿ ಏನಿದೆ ಶುಕ್ತಿ ಇತ್ತು ಅಂತ ತಿಳ್ಕೊಂಬಿಟ್ಟ ಶುಕ್ತಿರು ಏನಂತ ತಿಳ್ಕೋಬೇಕಾಗಿತ್ತವನು? ಶುಕ್ತಿ ಅಂತ ರಜತ ಅಂತ ಶುಕ್ತಿನ ಶುಕ್ತಿ ಅಂತ ತಿಳ್ಕೊಂಡು ಏನಾಗ್ತಿತ್ತದ? ತತ್ವಜ್ಞಾನ. ಇದು ಭ್ರಮೆ, ವಿಪರ್ಯಯ, ಸಿಂಪಲ್ ಅದು. ಅದು ಯಾವುದೇ ವಿಷಯವನ್ನು ಸೈನ್ಸಿನ ಕಾನ್ಸೆಪ್ಟು ಅದೇನೆ. ಆದರೆ ಎಲ್ಲಿ ಲಿಮಿಟ್ ಆಗಿಬಿಡ್ತಾರೆ, ಫಿಸಿಕಲ್ ವರ್ಲ್ಡ್ ಲಿಮಿಟ್ ಆಗ್ತಾರೆ, ಮುಂದೆ ಹೋಗೋದೇ ಇಲ್ಲ. ಆದರೆ ಇದು ಅದಕ್ಕಿಂತ ಫಿಕ್ಷನ್ಗಿಂತ ಸೈನ್ಸ್ ಭಾರಿ ಬೆಟರು. ಆದರೆ ಫಿಲಾಸಫಿ ಇನ್ನೂ ಮುಂದೆ ಹೋಗ್ಬಿಡುತ್ತೆ ಭಾರಿ ಡೀಟೇಲಾಗಿ. ಇದು ಅರ್ಥ ಮಾಡಿಕೊಂಡ್ರೆ ಎಸ್ಸೆ ಎತ್ತರ ಯಥಾವೃತ್ತಿ, ಇದು ಅರ್ಥ ಮಾಡಿಕೊಂಡಾಗ ಸುಹೃತ್ತು, ಮಿತ್ರ, ದ್ವೇಷ ಎಲ್ಲ ಒಂದೇ ರೀತಿ ನೋಡಬೇಕು ಅಂದರೆ ಈ ಅರ್ಥ ತಗೋಬೇಕು ಅಂತ ಅರ್ಥ. ಎಲ್ಲರಿಗೂ ಕೃಷ್ಣನೇ ಹಾಗಿದ್ದು ಹೇಳಿದ್ದು ಕೃಷ್ಣ. ಒಂದೇ ರೀತಿ ತಾನೇ ನೋಡಿದೆ ಆಗಿದ್ರೆ, ದುರ್ಯೋಧನ ಅನ್ನ ಊಟ ಮಾಡಿದ್ರೆ ಮುಂದೆ ಹೋಗ್ತಿತ್ತು, ಒಂದೇ ರೀತಿ ನೋಡಿದೆ ಅಂತೇಳಿ ವಿದುರ್ ಮನೆಗೆ ಯಾಕೆ ಹೋಗಬೇಕಾಗಿತ್ತು? ತಾನೇ ತೋರಿಸಿದ್ದಾರೆ ಒಂದೇ ರೀತಿ ನೋಡೋದು ಅಂದರೆ ಏನಂತ ತಾನೇ ತೋರಿಸಿದ್ದಾರೆ. ಇದು ಥಿಯರಿ, ಅದು ಪ್ರಾಕ್ಟಿಕಲ್. ಅದು ನೋಡಿದ ಮೇಲೂ ಕೂಡ ಎಲ್ಲ ಒಂದೇ ರೀತಿ ಅರ್ಥ ಮಾಡ್ತೀವಿ ಅಂದರೆ ಬುದ್ಧಿ ಇಲ್ಲ. ಅದಕ್ಕೆ ಗೀತೆಗೆ ಭಾಷ್ಯ ತಾತ್ಪರ್ಯದಿಂದ ಎರಡು ಬರೆದ್ರು ಆಚಾರ್ಯ ಒಬ್ಬರೇ, ಉಳಿದೆಲ್ಲ ಒಂದೊಂದೇ ಬರೆದ್ರು, ಅದು ತಪ್ಪು ತಪ್ಪಾಗಿ ಬರೆದ್ರು. ಮತ್ತು ಗೀತೆ ಬಂದಿರೋದು ಮಹಾಭಾರತದೊಳಗೆ, ಮಹಾಭಾರತಕ್ಕೆ ತಾತ್ಪರ್ಯನೇನೂ ಬರೆದು ಗೀತೆ ಬಂದರೆ ಆಚಾರ್ಯ ಒಬ್ಬರೇ, ಉಳಿದವ್ರು ಮಹಾಭಾರತ ಆದಿಗಳನ್ನ ದೂರ ಮಾಡಿಬಿಟ್ರೆ ಆ ಕಡೆಗೆ, ಯಾಕಂದ್ರೆ ಒಪ್ಪಿದ್ರೆ ಏನಾಗುತ್ತದೋ, ಪ್ರಾಬ್ಲಮ್ ಬರುತ್ತೆ, ದೂರ ಮಾಡಬೇಕು. ಇದು ಅರ್ಥ ಮಾಡಿಕೊಂಡ್ರೆ ಎಷ್ಟು ಸಿಂಪಲ್ ಅದು. ಆಚಾರ್ಯ ಎರಡೂ ಬರೆದಿದ್ದರಿಂದ ಪರ್ಫೆಕ್ಟ್ ಗೀತಾರ್ಥ ಹೇಳಿದಾಗ ಲೆಕ್ಕ. ಯಾಕೆ ಬರಲ್ಲ? ಸೈನ್ಸಲ್ಲಿ ಮೈಂಡ್ ಅಂತ ಹೇಳ್ತಾರೆ, ಅದು ಏನಂತ ನೋಡ್ತಾರೋ, ಬರೀ ಜಡ ಪದಾರ್ಥ ಅಷ್ಟೇ ನೋಡ್ತಾರೆ, ಅದು ಗುರುದೆಲ್ಲ ನೋಡಿ ಡೀಟೇಲ್ಸ್ ನೋಡೋದಿಲ್ಲ, ಬರೀ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಮಾತ್ರ. ಯೋಗಾರೂಢ ಲಕ್ಷಣಂ ಪ್ರಪಂಚತೆ ಶೀತೋಷ್ಣ ಇತಿ ತತ್ರ ಜ್ಞಾನ ವಿಜ್ಞಾನ ಶಬ್ದಯೋರ್ ಅರ್ಥಭೇದಂ ಸ್ಮೃತ್ಯೈವಾಹ ಸರ್ವತ್ರೇತಿ ಸರ್ವತ್ರ ವೇದಾದೌ ಸರ್ವತ್ರ. ಮಹಾಭಾರತ ವಿಷ್ಣುದರ ಒತ್ತೋತ್ತು ಬಂದಿದೆ ಜ್ಞಾನ, ಆದರೆ ಎಲ್ಲ ಶಾಸ್ತ್ರದಲ್ಲೂ ಬಂದಿದೆ ಅದು ವಿಜ್ಞಾನ. ಅದು ಗೊತ್ತಾಯ್ತಾ? ಮಹಾಭಾರತದಲ್ಲಿ ವಿಷ್ಣು ಸಹಸ್ರ ಮಾತ್ರ ಬಂದಿದೆ. ವಿಷ್ಣು ಸಹಸ್ರ ಅವರು ವಿಷ್ಣು ವಾಚಕಲ್ಲ ಅಂತ ತಿಳ್ಕೊಂಡ್ರೆ ಗತಿ ಏನಾಗಬೇಕು? ಅದೊಂದೇ ವಿಷ್ಣುನ ಹೇಳುತ್ತೆ, ಅದು ವಿಷ್ಣು ಪದ ವಿಷ್ಣುನ ಹೇಳುತ್ತೆ. ಅದರಲ್ಲೂ ಕೂಡ ಈ ರೀತಿ ತಿಳ್ಕೊಂಡ್ರೇನು, ಅಷ್ಟಾರು ಗೊತ್ತಿದೆ, ಸ್ವಲ್ಪ ಜ್ಞಾನ. ಅದು ಜ್ಞಾನ ಜಾಸ್ತಿ ಆಗಿ ಜ್ಞಾನದಲ್ಲೂ ತಾರತಮ್ಯ, ವಿಜ್ಞಾನದಲ್ಲೂ ತಾರತಮ್ಯ. ಮತ್ತೆ ಜ್ಞಾನ ವಿಜ್ಞಾನದಲ್ಲಿ ಭಾರಿ ವ್ಯತ್ಯಾಸ ಇದೆ, ಜ್ಞಾನದಲ್ಲೂ ಕೂಡ ಏನಿದೆ ಮತ್ತೆ ಅಲ್ಲೂ ವ್ಯತ್ಯಾಸ ಇದೆ, ವಿಜ್ಞಾನದಲ್ಲೂ ವ್ಯತ್ಯಾಸ. ದೇವತೆ ಹೇಳೋದು ವಿಜ್ಞಾನ, ಇನ್ನೊಂದು ಅರ್ಥ ಹೇಳ್ತಾರೆ. ಅದು ಬೇರೆ ಕಡೆ ಹೇಳಬೇಕಾದ್ರೆ ಇವತ್ತು ಮನುಷ್ಯೋತ್ತಮರ ಜ್ಞಾನ ಎಲ್ಲ ಜ್ಞಾನ, ದೇವತೆಗಳ ಜ್ಞಾನ ಎಲ್ಲ ವಿಜ್ಞಾನ ಅಂತ ಕರೀತಾರೆ. ಅದರಲ್ಲೂ ಮತ್ತೆ ತಾರತಮ್ಯ. ಇಡೀ ನಾವು ಓದಿದ್ದೇವೆ ಪ್ರಮಾಣ ಪದ್ಧತಿಯೊಳಗೆ, ತಾತ್ವಿಕ ಯುಗಗಳು ರುಜುಯುಗಗಳ ಜ್ಞಾನ ಹೇಗೆ, ತಾತ್ವಿಕ ಯುಗಗಳ ಜ್ಞಾನ ಹೇಗೆ, ಅತಾತ್ವಿಕರದ್ದು ಹೇಗೆ, ಅಯೋಗಿಗಳದ್ದು ಹೇಗೆ ಎಲ್ಲ ಹೇಳಿದ್ರೆ ಅಲ್ಲೂ ಕೂಡ ಏನಿದೆ ತಾರತಮ್ಯ. ಎಕ್ಸ್ಪರ್ಟ್ನಲ್ಲೂ ಕೂಡ ಏನಿದ್ದಾನೆ, ಮೋರ್ ಎಕ್ಸ್ಪರ್ಟ್. ಮತ್ತೆ ಅದು ಎಕ್ಸ್ಪರ್ಟ್ನಲ್ಲೂ ಭಾರಿ ಎಕ್ಸ್ಪರ್ಟ್, ಅದರಲ್ಲಿ ಎಲ್ಲದರ ಹೇಳೋದಿಲ್ಲ. ಈಗ ತಾರತಮ್ಯದ ಅದರಲ್ಲೂ ಜನರಲ್ ಫ್ರೆಂಡ್ಸ್ ಬೇರೆ, ಇವು ಸ್ಪೆಷಲ್ ಅದರಲ್ಲಿ ಬೇರೆ, ಅದರಲ್ಲೂ ಸ್ಪೆಷಲ್ ಬೇರೆ. ಮತ್ತೆ ಅದು ಅಲ್ಲದೆ ತಾರತಮ್ಯ ಯಾವಾಗಲೂ ಇದ್ದಿದ್ದೇನೆ, ಅದು ಬಿಡಲಿಕ್ಕೆ ಬರೋದಿಲ್ಲ. ಯಾವುದಕ್ಕೆ ಅಪರೋಕ್ಷ ಜ್ಞಾನ ಅಂತ ಹೇಳಿದ ಮೇಲೆ ಏನಾಯ್ತು, ಒಂದು ಸ್ಟೇಜ್ ಆಯ್ತು. ಈಗ ಅಪರೋಕ್ಷದಲ್ಲೂ ತಾರತಮ್ಯ ಹೇಳಿದ್ರೆ ಅಪರೋಕ್ಷವೇ ಜ್ಞಾನ. ಅದು ಮತ್ತೆ ಹೇಳಬೇಕಾಗಿಲ್ಲ, ಹೇಳಿ ಆಗಿರ್ಬೋದು. ಉದಾಹರಣೆಗೆ ರುದ್ರಾದಿ ದೇವತೆಗಳು ಅಪರೋಕ್ಷ ಜ್ಞಾನಿಗಳೇ. ವಾಯುದೇವರ ಜ್ಞಾನ ರುದ್ರಾದಿ ದೇವತೆಗಳ ಜ್ಞಾನಕ್ಕಿಂತ ಶ್ರೇಷ್ಠ ಅಂದರೆ ವಿಜ್ಞಾನ ಅಂತ ಹೇಳಿದಾಗ ಆಯ್ತಲ್ಲ, ವಿಧ ಉಪಯೋಗಿಸೋದೇನು ಬರ್ದಲ್ಲ, ಹೇಳಿದೆ ಮುಗಿತು. ಯೋಗಿ ಜ್ಞಾನ ಅಂತ ಬೇರೆ ಹೆಸರು ಹೇಳ್ತಾರೆ ಅದಕ್ಕೆ. ಯೋಗಿ ಜ್ಞಾನ ತಾತ್ವಿಕ ಯೋಗಿಗಳು, ರುಜಿಯೋಗಿ ಜ್ಞಾನ ರುಜಿಯೋಗಿಗಳು ಏನವರು ತಾತ್ವಿಕ ಯೋಗಗಳೇ ಹೆಚ್ಚು ವಿಜ್ಞಾನಿಗಳು ಅಂತ ಅರ್ಥ. ಸರ್ವಜ್ಞ ಇತಿ ಮಹಾವಿಷ್ಣು ಪುರಾಣೇ ಯಸ್ಯ ಯತ್ರ ಯಥಾ ವೃತ್ತಿ ವಿಹಿತ ವರ್ತನಂ ತಥಾ ಜ್ಞಾನಂ ವಾಪಿ ಸಮತ್ವಂ ತತ್ ವಿಷಮತ್ವಂ ಅತೋನ್ಯಥಾ ಇತಿ ಮಹಾವಿಷ್ಣು ಪುರಾಣೇ ನನು ಸುಹೃದಾದೀನಾಂ ವಿಷಮತ್ವಾತ್ ಕಥಂ ತೇಷು ಜ್ಞಾನಿನಃ ಸಮಬುದ್ಧಿತ್ವ ಮುಚ್ಯತೆ ಇತ್ಯಾಶಂಕಾಂ ಸ್ಮೃತ್ಯೈವ ಪರಿಹರತಿ. ನನು ಸುಹೃದಾದೀನಾಂ ವಿಷಮತ್ವಾತ್ ಕಥಂ ತೇಷು ಜ್ಞಾನಿನಃ ಸಮಬುದ್ಧಿತ್ವ ಮುಚ್ಯತೆ ಇತ್ಯಾಂಗ ಯಸ್ಯ ಇತಿ. ಸುಹೃನ್ ಮಿತ್ರ ಪದಯೋ ಅರಿದ್ವೇಷ್ಯ ಪದಯೋ ಉದಾಸೀನ ಮಧ್ಯಸ್ಥ ಪದಯೋಶ್ಚ ಏಕಾರ್ಥತ್ವ ಪ್ರತೀತಿ ನಿರಾಸಾಯ ಸ್ಮೃತ್ಯೈವ ತದರ್ಥ ಮಹಾ. ಸುಮ್ಮನೆ ನೋಡಿದಾಗ ಶ್ಲೋಕದಲ್ಲಿ ಏನಾಗಿದೆ, ಸುಹೃನ್ ಮಿತ್ರ ಅರಿವುದಾಸೀನ ಮಧ್ಯಸ್ಥ ದ್ವೇಷ್ಯ ಬಂಧುಷು ಸಾಧುಷ್ವಪಿ ಚ ಪಾಪೇಶು ಸಮಬುದ್ಧಿ ವಿಶಿಷ್ಯತೆ. ಶ್ಲೋಕ ಇರೋದು ಹಾಗೆ. ಆ ಶ್ಲೋಕದಲ್ಲಿ ಏನಾಗಿದೆ ಅಂದರೆ, ಸುಹೃನ್ ಮಿತ್ರ ಪದಯೋ, ಸುಹೃತ್ತೊಂದು ಮಿತ್ರ ಅಂತಲೇ ಅರ್ಥ. ಏನು ಪುನರುಕ್ತಿ ಆಯಿತು, ಆಮೇಲೆ ಗೇಟ್ ಬಾಗ್ಲನ್ನು ತರಲು ಹಾಗಾಯ್ತು ಅಷ್ಟೇ. ಆಮೇಲೆ ಅರಿದ್ವೇಷ, ಅರಿ ಅಂದ್ರೆ ಒಂದೇ, ದ್ವೇಷ ಅಂದ್ರೆ ಒಂದೇ. ಅರಿಶ್ಚ ಅರಿದ್ವೇಷ ಪದಯೋ ಉದಾಸೀನ ಮಧ್ಯಸ್ಥ ಪದಯೋ. ಉದಾಸೀನ ಅಂದ್ರೆ ಒಂದು, ಮಧ್ಯಸ್ಥ ನ್ಯೂಟ್ರಲ್ ಅಂತ ಒಂದೇ ಅರ್ಥ ಅಲ್ಲ, ಎರಡೆರಡು ಒಂದೇ ಶ್ಲೋಕದೊಳಗೆ. ಹಿಂದೆ ಹೇಳಿದ್ನಲ್ಲ ರಾಜವಾಡೆ ಅಂತ ಒಬ್ಬನು, ಭಗವದ್ಗೀತೆ ದೊಡ್ಡ ಪುಸ್ತಕ ಅಲ್ಲೇ ಇಲ್ಲ, ಎಷ್ಟು ಪೇಜ್ ಹೇಳಿದ್ರೆ ನೋಡಿದ್ರೆ ಅದರೊಳಗೆ ಇವಾಗ ಅರ್ಥನೇ ಆಗಿಲ್ಲ, ಏನೋ ಬರದ ಬಿಟ್ಟಿದ್ದಾನೆ ಅಂತೆ. ಅದಕ್ಕೆ ಆಚಾರ ದಿಫರೆಂಟ್ ತೋರಿಸ್ತಾ ಇದೆ, ಓದಿದ್ರೆ ಉತ್ತರ ಕೊಡೋಕೆ ಬರೋದು. ವ್ಯತ್ಯಾಸ ಇದೆ, ರಫ್ಲಿ ದೇ ಆರ್ ಸಿನಾನಿಯಮ್ಸ್. ಜೊತೆಗೆ ಏನಿದೆ ಅಂದರೆ, ಅನಿಮಿತ್ತ ಸ್ನೇಹವಾಂತು ಸುಹೃತ್ ಜ್ಞಾನಯೋ ಜ್ಞಾತ್ಮ ಉಪಕಾರ ಕೃತ್ ಮಿತ್ರಂ. ಅನಿಮಿತ್ತ ಸ್ನೇಹವಾಂತು ಸುಹೃತ್ ಜ್ಞಾತ್ವಾ ಉಪಕಾರಕೃತ್ ವೃತ್ತಂ. ಅನಿಮಿತ್ತ ಸ್ನೇಹವನ್ನು ಮಾಡ್ತಾ ಇದ್ದರೆ ಅವನು ಸುಹೃತ್ ಅಂತ ಕರಿಬೇಕು. ಅವರು ಸರಿಯಾಗಿ ಅರ್ಥ ಮಾಡಿಕೊಂಡು ಅವನ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಉಪಕಾರ ಮಾಡಿದರೆ ಮಿತ್ರ ಅಂತ ಕರಿಬೇಕು. ಗೊತ್ತಾಯ್ತಾ? ಬರೀ ಉಪಕಾರ ಮಾಡ್ತಾನೆ ಅವನು, ಯಾರೋ ಅವನು ನಿಮಿತ್ತ ಇಲ್ಲ ಅವನಿಗೆ, ಹಾಗೆ ಮಾಡ್ತಾನೆ ಸುಹೃತ್ ಅವನು. ಆದರೆ ತಿಳಿದು ಅವನ ಸಮಸ್ಯೆ ಅರ್ಥ ಮಾಡಿಕೊಂಡು ಉಪಕಾರ ಮಾಡ್ತಾನೆ ಅವನು ಮಿತ್ರ ಅವನು. ಗೊತ್ತ? ಇವನಿಗೆ ಅವನು ಡಿಫ್ರೆನ್ಸ್ ಇದೆ. ಈಗ ವಧಾಧಿಕೃತ್ ಅರಿಹಿ ದ್ವೇಷ ತು ಅಪ್ರಿಯ ಮಾತ್ರ ಕೃತ್. ಅರಿ ಅಂದ್ರೆ ಒಂದೇ, ದ್ವೇಷ ಅಂದ್ರೆ ಒಂದೇನೆ, ಸ್ವಲ್ಪ ವ್ಯತ್ಯಾಸ ಇದೆ. ವಧಾಧಿಕೃತ್ ಅರಿಹಿ, ಯಾರು ಕೊಲ್ಲಗಿಲ್ಲಕ್ಕೆ ಬರ್ತಾರಲ್ಲ, ಯಾರು ಅವನು ಅರಿ ಅವನು. ಆದ್ರೆ ಅಪ್ರಿಯ ಮಾತ್ರ ಕೃತ್ ದ್ವೇಷ, ನಮಗೆ ಅನ್ವಾಂಟೆಡ್ ಥಿಂಗ್ ಮಾಡ್ತಾನೆ ಅವನು. ಯಾರು ಅವನು ಮನೆ ಮುಂದೆ ಕಸಾಯಕ್ಕೆ ಹೋಗೋದು ಇವೆಲ್ಲ ಮಾಡೋ, ಅವೆಲ್ಲ ಯಾರವರು? ದ್ವೇಷಿಗಳು ಅವರು. ಇವನು ಹೊಡೆದಕ್ಕೆ ಬರ್ತಾರೆ, ಅವ್ರು ಯಾರು ಕೊಲ್ಲಕ್ಕೆ ಬರೋನು, ಅವನು ಅರಿ. ಅದರಲ್ಲಿ ಎಷ್ಟು ವ್ಯತ್ಯಾಸ ಸರಿ ಅಂತ ನೋಡಿ. ಅದು ಕಾಮಕ್ರೋಧಗಳು ಏನಂತ ಕರೀತಾರೆ, ಅರಿ ಷಡ್ವರ್ಗ. ಅವನು ಏನು ಮಾಡುತ್ತವೆಲ್ಲ ನಮ್ಮನ್ನು ಹಾಳು ಮಾಡಬೇಕು ಕೊಲ್ಲಕ್ಕೆ ಬರೋದ್ರಿಂದ. ನಾನು ಏನು ತಿಳ್ಕೊಬೇಕು, ಅವನ ದ್ವೇಷ ಸದ್ವರ್ಗ ಅಂತ ಕರೆ, ಷಡ್ವರ್ಗ ಅಂತ ಕರೀಲಿ, ಏನಂತ ಅರಿ ಷಡ್ವರ್ಗ. ಕೊಲ್ಲಕ್ಕೆ ಬರೋಣ ಅರಿ, ಅದಕ್ಕೆ ದೇವರು ಮುರಾರಿ ಅಂತ ಕರೆದ್ರು. ಯಾತಕ್ಕೆ? ಮುರನ್ನು ಕೊಂದ ಹಾಕ್ಬಿಟ್ಟ ಕೃಷ್ಣ, ಅದಕ್ಕೆ ಮುರಾರಿ. ನರಕಾರಿ ಅವರನ್ನು, ತ್ರಿಪುರಾರಿ ರುದ್ರದೇವರನ್ನು. ಸೊ ಅರಿ ಸ್ವಾರಸ್ಯ ಗೊತ್ತಾಗುತ್ತೆ. ಇದೆಲ್ಲ ಸ್ಪೆಷಲ್ ಕಾಂಟ್ರಿಬ್ಯೂಷನ್ ಇದೆ, ಶಬ್ದಗಳಲ್ಲಿ ವ್ಯತ್ಯಾಸ ಏನಿವೆ ಅದನ್ನು ವಿತ್ ಆಧಾರ ಕೊಟ್ಟಿದ್ದೆ ಆಚಾರ್ಯ. ಮತ್ತು ನಾರದೇ ಪುರಾಣ ಕೋಟ್ ಮಾಡಿ ಹೇಳ್ತಾರೆ, ಮಿತ್ರಂ ವದಾಧಿಕೃತ್ ಹರಿ ಅರಿಹಿ ದ್ವೇಷ್ಯ ತು ಅಪ್ರಿಯ ಮಾತ್ರ ಕೃತ್ ಉದಾಸೀನ ಸ್ನೇಹವತೋಪಿ ಅಸ್ನೇಹಿ ತತ್ಕೃತಾನ ಕೃತ್ ಮಧ್ಯಸ್ಥ ಇತಿ ವಿಜ್ಞೇಯ ಸುಹೃತ್ ಯೇಷು ವಿಶಿಷ್ಯತೆ. ಉದಾಸೀನ ಸ್ನೇಹವತಃ ಅಪಿ, ನೋಡಿ, ಉದಾಸೀನ ಮತ್ತು ಮಧ್ಯಸ್ಥ ಇಬ್ಬರಿಗೂ ಒಂದೇ ರೀತಿ ಕಂಡ ಕಾಣುತ್ತೆ, ಈಗ ವ್ಯತ್ಯಾಸ ಇದೆ. ಉದಾಸೀನ ಸ್ನೇಹವತೋಪಿ ಅಸ್ನೇಹಿ ತತ್ಕೃತಾನ ಕೃತ್ ಮಧ್ಯಸ್ಥ. ಉದಾಸೀನ ಸ್ನೇಹವತಃ ಅಪಿ ಅಸ್ನೇಹಿ, ತುಂಬ ಪ್ರಿಯರಾದವರ ಮೇಲೂ ಕೂಡ ಏನು ತೋರಿಸೋದಿಲ್ಲ, ಆಸಕ್ತಿ ತೋರಿಸೋದಿಲ್ಲ. ಏನಂತಾರೋ ಅವನನ್ನು? ಉದಾಸೀನ ಅವನು. ಆಮೇಲೆ ಇವನು ಯಾರು ಮಧ್ಯಸ್ಥ ಅಂದರೆ, ತತ್ಕೃತ ಅನುಕೃತ ಮಧ್ಯಸ್ಥ ಇತಿ ವಿಜ್ಞೇಯ. ನಮ್ಮ ಸಮಸ್ಯೆ ನೋಡಿ, ಎಲ್ಲರೂ ನಮ್ಗೆ ಸರಿಯಾಗಿ ಗೊತ್ತಾಗುತ್ತೆ. ಈಗ ಇಬ್ಬರು ನೋನ್ ಪರ್ಸನ್ಸೇ ಒಬ್ಬನ ಹತ್ರ ಒಯ್ತಾರೆ, ಗಲಾಟೆ ಮಾಡೋಕ್ಕೆ ಹೋಗ್ತಾರೆ, ನನ್ನ ಸರಿ ನನ್ನ ಸರಿ ಅಂತ ಹೇಳ್ತಾರೆ. ಅವನಿಗೆ ಒಬ್ಬನ ಪ್ರೀತಿ, ಅವನ ಪ್ರೀತಿ ಇಲ್ಲ, ಆದ್ರೆ ಅವನು ನೋಡೋದಿಲ್ಲ. ಅವನು ಏನು ಮಾಡ್ತಾನೆ, ಹೆಲ್ಪ್ ಮಾಡಿ ಕರೆಕ್ಟಾಗಿ ಹೇಳ್ತಾನೆ. ಅವನು ಯಾರು? ಅವನು ನ್ಯೂಟ್ರಲ್ ಪರ್ಸನ್, ಉದಾಸೀನ. ಅವನು ಇನ್ನೊಬ್ರು ಇದ್ದಾನೆ ಹೊಸಬ, ಅವನು ಇವರಿಬ್ಬರಿಗೂ ಏನು ವಿಷಯ ಗೊತ್ತಿಲ್ಲ. ಆಗ ಅವನು ನ್ಯೂಟ್ರಲ್, ಇಬ್ಬರು ನ್ಯೂಟ್ರಲ್ಲೇ, ಇವನು ನ್ಯೂಟ್ರಲ್ ಅವನು ನ್ಯೂಟ್ರಲ್. ಅವ್ರು ಯಾರು ಅಂತ ಗೊತ್ತಿದ್ದು ಕೂಡ ಪಕ್ಷಪಾತ ಬುದ್ಧಿಯನ್ನು ಓವರ್ಕಮ್ ಮಾಡ್ತಾನೆ. ಅವ್ರು ಯಾರು? ಉದಾಸೀನ. ಇನ್ನು ಮಧ್ಯಸ್ಥ ಅಂದ್ರೆ ಏನು? ಅವನು ಇಬ್ಬರು ವಿಷಯ ಏನೋ ಗೊತ್ತಿಲ್ಲ, ಬಟ್ ನ್ಯಾಯ ಮಾತ್ರ ನೋಡ್ತಾನೆ ಅವನು. ಇನ್ನು ವಿಷಯ ಗೊತ್ತಿದ್ದು ನ್ಯಾಯ ನೋಡ್ತಾನೆ, ಅವ್ರಿಗೆ ಪರಿಚಯ ಇಲ್ಲದೆ ನ್ಯಾಯ ನೋಡ್ತಾನೆ. ಆ ಥರ ವ್ಯತ್ಯಾಸ ಇದೆ. ಮಧ್ಯಸ್ಥ ಮಧ್ಯಸ್ಥ ಮೀಡಿಯೇಟರ್ಸ್ ಇರ್ತಾರೆ, ನಮ್ಗೆ ಗೊತ್ತೇ ಇರೋದಿಲ್ಲ. ಅವರು ಲಂಚ ಒಯ್ದು ಕೊಟ್ಬಿಟ್ಟಿರ್ತಾರೆ, ಇಸ್ಕೊಂಡೋಗ್ಬಿಟ್ಟು ಅಷ್ಟೇ, ಗೊತ್ತಿರೋದಿಲ್ಲ ಯಾರು ಅಂತ. ಅನ್ನೋನ್ ಪರ್ಸನ್ ಕೆಲಸ ಆಯ್ತು ಇಲ್ಲ, ಅಷ್ಟು ಕೊಟ್ಟೆ ಇಲ್ಲ ಕೇಳೋದಿಲ್ಲ, ಕೆಲಸ ಆದ್ರೆ ಬೋದಾಯ್ತು ಅಷ್ಟೇ. ಕೆಲವ್ರು ಹಾಗಲ್ಲ, ನೋನ್ ಇರ್ತಾರೆ. ಅದು ಎಷ್ಟು ವ್ಯತ್ಯಾಸ ಇದೆ. ಅದು ಉದಾಸೀನರಲ್ಲೂ ಕೂಡ ನ್ಯೂಟ್ರಲ್ ಇಸ್ ಆಫ್ ಟೂ ಟೈಪ್ಸ್, ಏನಂತ? ನೋನ್ ನ್ಯೂಟ್ರಲ್ಸ್, ಅನ್ನೋನ್ ನ್ಯೂಟ್ರಲ್ಸ್ ಅಂತ ಅರ್ಥ. ಇದು ಅದಕ್ಕೋಸ್ಕರ ಉದಾಸೀನ ಮತ್ತು ಮಧ್ಯಸ್ಥ ಅಂತ ಎರಡು ಪದ ಉಪಯೋಗಿಸಿದ್ದಾರೆ. ಯಾರು? ಅಲ್ಲ, ಉದಾಸೀನ ಉತ್ತಮ. ಯಾಕೆಂದ್ರೆ ಇಬ್ರು ಗೊತ್ತಿದ್ದು ನ್ಯಾಯ ಹೇಳ್ತಾನೆ, ಅದು ಇಂಪಾರ್ಟೆಂಟ್. ಅದು ಅವನು ಗೊತ್ತಿಲ್ಲದೆ ಹೇಳ್ತಾನೆ ಅಂದ್ರೆ ಏನು, ಬರೀ ನ್ಯಾಯಕ್ಕೆ ನ್ಯಾಯ. ಇವನು ಗೊತ್ತಿದ್ದು ಓವರ್ಕಮ್ ಮಾಡ್ತಾನೆ. ಇವನು ಏನು ಮಾಡ್ತಾನೆ? ಬಂಧುತ್ವ ದೂರ ಇಟ್ಟುಬಿಡ್ತಾನೆ ಗೊತ್ತಿದ್ರು ಕೂಡ. ಏನು ಮಾಡ್ತಾನೆ ಈಗ? ಅದು ಸಪರೇಟ್, ಅದು ಬಂಧುತ್ವ ಸಪರೇಟ್ ನಡೆದಿರೋದಿಷ್ಟೇ. ಇವನು ಭಾರಿ ಜ್ಞಾನಿ. ಇವನು ಇಬ್ಬರನ್ನು ಗುಣ ಇದೆ, ಅದು ಗುಣ ಇಲ್ಲ ಅಂತ ಹೇಳೋದಿಲ್ಲ, ಅದರಲ್ಲೂ ತಾರತಮ್ಯ ಇದೆ ಅಷ್ಟೇ. ಆ ಸರ್ ಒಟ್ಟು ಹೇಳ್ಬಿಡ್ತೇವೆ. ಹೈಯೆಸ್ಟ್ ಯಾರು ಅಂದರೆ ಸುಹೃದೇಶು ವಿಶಿಷ್ಯತೆ. ಇವರು ಭಾರಿ ದೊಡ್ಡವನು ಯಾರು? ಸುಹೃತ್. ಇದನ್ನ ಅರ್ಥ ಮಾಡಿಕೊಂಡು ಆಚಾರ್ಯ ಮತ್ತೆ ಅರ್ಥ ಆಗುತ್ತೆ. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾ ಪ್ರೀತ ಏವಾರಂ ವಿಷ್ಣುರ್ಮೇ ಪರಮಃ ಸುಹೃತ್ ಅಂತ ಕರೆದು. ಯಾಕೆ ಸುಹೃತ್ ಭಾರಿ ಶ್ರೇಷ್ಠ ಆದ್ದರಿಂದ, ಯಾಕೆ ಅನಿಮಿತ್ತ ಉಪಕಾರಿ, ಅದು ಮುಖ್ಯ. ನಾವೆಲ್ಲ ದೇವರಿಗೆ ಆರಾಧನೆ ಮಾಡಿದ್ರೆ ನಿಮಿತ್ತ ಒಂದು, ಕೊನೆ ಒಂದು ನಿಮಿತ್ತ ಇದೆ. ಏನು ನಿಮಿತ್ತ? ಕೊನೆ ಪಕ್ಷ ಮೋಕ್ಷ ಕೊಡ್ತಾರಂತಾರು, ಗ್ಯಾರಂಟಿ ಇದೆ. ನಾವೇನು ಕೊಡ್ತೀವಿ ದೇವರಿಗೆ? ಏನಿಲ್ಲ ಡಿಸ್ಟರ್ಬೆನ್ಸ್ ಅಷ್ಟೆ, ಏನಿಲ್ಲ. ಆದರೆ ಅವರು ಉಪಕಾರ ಮಾಡ್ತಾನೆ ಅಂತ ಕೇಳಿದರೆ, ನಿಜವಾಗ್ಲೂ ಸುಹೃತ್ ಸುಹೃತ್ ಒಳ್ಳೆ ಮನಸ್ಸು. ಹೃತ್ ಅಂದರೆ ಮನಸ್ಸು, ಒಳ್ಳೆ ಮನಸ್ಸಿದೆ, ಬೇರೆ ಏನಿಲ್ಲ. ಸ ಅನುಗ್ರಹ ಮಾಡಲಿಕ್ಕೆ ಸುಹೃತ್ತ ಒಂದೇ ಕಾರಣ. ಅದನ್ನು ಹೇಳೋದಕ್ಕೆ ಆಚಾರ ಹೈಲೈಟ್ ಮಾಡಿದರು. ಈಗ ನಮಗೆ ಇಲ್ಲಿಷ್ಟು ಬರೆದ್ಬಿಟ್ಟು ಸುಹೃತ್ ಅಂತ ಅಲ್ಲಿ ಉಪಯೋಗಿಸಿ, ಇದು ಓದ್ದೇ ಇದ್ದವರು ಸಾರಸ್ಯ ಗೊತ್ತಾಗೋದಿಲ್ಲ. ಇದು ಓದ್ದವರು ಸುಹೃತ್ ಅಂತ ಯಾತಕ್ಕೆ ಉಪಯೋಗಿಸಿದ್ರು ಅಂದರೆ, ಸುಹೃತ್ತಮ ಈ ಗುಂಪಿನಲ್ಲೇ ಭಾರಿ ಶ್ರೇಷ್ಠ ಆದ್ದರಿಂದ ದೇವರು ನಿಮ್ಮ ಸುಹೃತ್ತಾಗಿದ್ದಾನೆ. ನಮಗೇನು ಸುಹೃತ್ ಅಂದ್ರೆ ಏನು? ಫ್ರೆಂಡು, ಈಕ್ವಲ್ ಏಜು, ಆ ಥರ ತಿಳ್ಕೊಂಡ್ಬಿಡ್ತೇವೆ. ದೇವರು ಸುಹೃತ್ ಅದೇ ಫ್ರೆಂಡಾ? ಆ ಅರ್ಥಲ್ಲಿ ಹೇಳಿಲ್ಲ ಅದರ ಸುಹೃತ್ತಿ ಅರ್ಥಲ್ಲಿ ಹೇಳಿರೋದು. ಸೊ ಆಚಾರ್ಯ ಮಾತಿಗೆ ಅವರೇ ಕೊಟ್ಟ ಅರ್ಥ ಇದು. ಇದು ಉಪಯೋಗ ಮಾಡಿಕೊಳ್ಳೋದು ಹೋದ್ರೆ ಏನಾಗುತ್ತದ? ಇಷ್ಟೆಲ್ಲ ಹರಿಸರ್ವೋತ್ತಮ ಅಂತ ಹೇಳಿದ ಆಚಾರ್ಯರು ತಮ್ಮ ಫ್ರೆಂಡ್ ಅಂತ ಕರೆದು ಬಿಟ್ರಲ್ಲ, ಅವ್ರ ಸಿದ್ಧಾಂತ ಅವರೇ ಫಾಲೋ ಮಾಡಿಲ್ಲ, ಗೊತ್ತಾಯ್ತು? ಏನೋ ಆತ ಅಪಾರ್ಥ ಆಗತ್ತೆ. ಇದು ಓದ್ದಾಗ ಎಲ್ಲ ಕ್ಲಿಯರ್ ಆಗುತ್ತೆ. ಅಲ್ಲಲ್ಲ, ನ್ಯೂಟ್ರಲ್ ಅಂತ ಅರ್ಥ. ನ್ಯೂಟ್ರಲ್ ಏನ? ಆ ಉದಾಸೀನ ಬೇರೆ. ಆ ಉದಾಸೀನ ಶಬ್ದ ದೋಷ ಅದು. ತಾರತಮ್ಯ ಎರಡು ರೀತಿ ಇದೆ. ಈಗ ತಾರತಮ್ಯ ಇದೆ ಒಳ್ಳೆಯದು, ತಾರತಮ್ಯ ಮಾಡೋದು ಕೆಟ್ಟದು. ಅರ್ಥ ಆಯ್ತಾ? ತಾರತಮ್ಯ ಮಾಡೋದು ಅಂದ್ರೆ ಏನು? ಇಬ್ಬರು ಈಕ್ವಲ್ ಇದ್ದಾರೆ. ಅದರೆಲ್ಲ ಸಭೆಗಳಲ್ಲಿ ಏನ್ ಮಾಡ್ತಾರೋ ಗೊತ್ತಾ? ಹೆಸರಿಗೆ ಸನ್ಮಾನ ಇದ್ರು ಒಳಗೆ ಕೆಟ್ಟ ಉದ್ದೇಶ ಇಟ್ಕೊಂಡಿರ್ತಾರ. ಅವ್ರು ಏನ್ ಮಾಡ್ತಾರ ಗೊತ್ತೇನು? ಇವ್ರು ಯಾರೋ ಒಬ್ಬರು ಭಾರಿ ದೊಡ್ಡವ್ರು ಜನ ತಿಳ್ಕೊಂಡಿರ್ತಾರೆ. ಅವ್ರು ಏನ್ ಮಾಡ್ತಾರೆ? ಉಪಾಯದಿಂದ 20-30 ಹೆಸರು ಕರೀತಾರ ಅವ್ರನ್ನ, ಬೇರೆ ಯಾರು ಒಬ್ಬರನ್ನು ಕರೆದು ಬಿಡ್ತಾರೆ. ಹೆಸರಿಗೆ ಸನ್ಮಾನ ಅದು ಮಾಡೋ ಉದ್ದೇಶ ಏನೋ ಒಂದೀಗ ಅವಮಾನ. ಅವ್ರು ದಕ್ಷ ಯಜ್ಞ ಮಾಡಿ, ದಕ್ಷ ಯಜ್ಞ ಮಾಡಿದ್ನಲ್ಲ, ಯಜ್ಞದ ಮುಖ್ಯ ಉದ್ದೇಶ ಏನು ಸೇರಿಕೊಂಡಿತ್ತು? ರುದ್ರದೇವರಿಗೆ ಅವಮಾನ ಮಾಡಬೇಕು ಅಂತ ಹೇಳಿ ಆ ಥರ ಮಾಡಿದೆ. ಎಷ್ಟೋ ಸಭೆಗಳಲ್ಲಿ ಅದು ಮಾಡೋದುಂಟದು. ಉಪಾಯವಾಗಿ ಅದನ್ನ ನಿಂದೆ ಮಾಡಿಬಿಡ್ತಾರೆ. ಆ ಮೂಲಕ ಏನು ಮಾಡಿದಾಗ ಅಥವಾ ಸ್ಟೇಟಸನ್ನ ಸಾಮಾಜಿಕವಾಗಿ ಡೌನ್ ಮಾಡಿದಾಗಾಯ್ತು. ಅರ್ಥ ಆಯ್ತಾ? ಇನ್ನೊಬ್ಬನ ಬೇಕಾದವನ್ನ ಎತ್ತಿದ, ಅದು ಭ್ರಮೆ ಇದೆ. ಅದಕ್ಕೆ ಹೋಗೋದೇ ಇಲ್ಲ, ಇದು ಸವಾಸನ ಬೇಡ ಅಂತ ಹೇಳಿಬಿಟ್ಟು ಬಿಟ್ಟೇ ಬಿಡ್ತಾರೆ. ಇತಿ ನಾರದೀಯೇ ಮಧ್ಯಸ್ಥ ಇತಿ ವಿಜ್ಞೇಯ ಸುರುದೇಶು ವಿಶಿಷ್ಯತೆ ಇತಿ ನಾರದೀಯೇ. ಆತ್ಮಾನಂ ವಿಷ್ಣು ಆತ್ಮನ ತತ್ಪ್ರಸಾದೇನ. ಆತ್ಮಾನಂ ಆತ್ಮನ ಎರಡು ಪದ ಬಂದಿದೆ ಅಲ್ಲಿ. ಆತ್ಮಾನಂ ಆತ್ಮನ, ಆತ್ಮನ ದ್ವಿತೀಯ, ಆತ್ಮನ ತೃತೀಯ. ಆತ್ಮನ ಆತ್ಮಾನಂ, ಪರಮಾತ್ಮನನ್ನ ಆರಾಧನೆ ಮಾಡಬೇಕು ಅಂತ ಅರ್ಥ ಆಯಿತು. ಪರಮಾತ್ಮನ ತತ್ಪ್ರಸಾದೇನ ಅಂತ ಇನ್ನೊಂದು ಅರ್ಥ ಇದಿಂದು ಕೂಡ ಬಂದಿದೆ. ಆತ್ಮನ್ನೇ ಆತ್ಮನ ತುಷ್ಟ ಸ್ಥಿತಪ್ರಜ್ಞ ತದೋಚ್ಯತೆ. ಇಲ್ಲಿ 8ನೇ ಅಧ್ಯಾಯದ 2ನೇ ಅಧ್ಯಾಯದಲ್ಲಿ ಸ್ಥಿತಪ್ರಜ್ಞೆ ಲಕ್ಷಣ ಅದರಲ್ಲಿ ಹೇಳಿದ್ದಾರೆ. ಆತ್ಮನ್ನೇವ ಆತ್ಮನ ತುಷ್ಟ, ಆತ್ಮನೇ ಪರಮಾತ್ಮನೇ, ಆತ್ಮನ ಪರಮಾತ್ಮನ ಒಳಗೆ ಬಿಂಬರೂಪಿ ಪರಮಾತ್ಮನನ್ನು ಕಾಣುತ್ತಾ ಅನುಗ್ರಹದಿಂದಲೇ ಸಂತೋಷ ಪಡೋರು ಅಪರೋಕ್ಷ ಜ್ಞಾನಿ ಅಂತಿರೋದು. ಇವರೇನು ಮಾಡ್ತಾರೆ? ತನ್ನಲ್ಲಿ ತಾನೇ ಸಂತೋಷ, ತನ್ನಲ್ಲಿ ತಾನೇ ಸಂತೋಷ ಪಡೋದಾಗಿದ್ದರೆ ಎಲ್ಲರೂ ಸಂತೋಷ ಪಡ್ತಾ, ತಮ್ಮಲ್ಲಿ ತಾವು ಇದ್ದೇ ಇದ್ದಾರಲ್ಲ, ಯಾಕೆ ಸಂತೋಷ ಪಡ್ತಾ ಇಲ್ಲ? ಏನಿಲ್ಲ, ದೇವರ ಅನುಗ್ರಹ ಇಲ್ಲ, ಆ ಅರ್ಥ ಮಾಡಲಿಲ್ಲ, ಬರಲಿಲ್ಲ ಅವರಿಗೆ ಅಷ್ಟೆ. ಆತ್ಮಾನಂ ವಿಷ್ಣು ಆತ್ಮ, ದೇವ್ರು ಕೊಡಬೇಕಂದ್ರೆ ಕೊಡೋದು ಸಾಧ್ಯ ಇಲ್ಲ. ದೇವ್ರು ಕೊಡಬೇಕಾದ್ರೆ ಕೃಷ್ಣನ್ ನೋಡಿದೆ ದುರ್ಯೋಧನ, ಎಲ್ಲಿ ಸಂತೋಷ ಬಂತು ಭಕ್ತಿ ಬಂತು ಅವನಿಗೆ? ಬರಲಿಲ್ಲ, ದೇಶನೇ ಬರ್ತಿತ್ತು ಕಂಡಾಗಲ್ಲ. ದೇವರು ಕೊಡದೆ ಹೋದ್ರೆ ಬರೋದಿಲ್ಲ. ಆತ್ಮಾನಂ ವಿಷ್ಣು ಆತ್ಮನ ತತ್ಪ್ರಸಾದೇನ ಬ್ರಹ್ಮಣಿ ಭೂತಂ. ಬ್ರಹ್ಮಭೂತ ಅಂತ ಪದ ಬರುತ್ತೆ. ಬ್ರಹ್ಮಭೂತ ಅಂದ್ರೆ ಅವರು ಬ್ರಹ್ಮನೇ ಭೂತ, ಬ್ರಹ್ಮಭೂತ ದೇವರೇ ಆಗಿಬಿಟ್ಟವನು ಅಂತ ಅರ್ಥ. ದೇವರೇ ಆಗಿಬಿಟ್ಟವನು ಮತ್ತೆ ಧ್ಯಾನ ಯಾಕೆ ಮಾಡಬೇಕಾಗುತ್ತೆ ಅವನೀಗ? ಅದಕ್ಕೆ ಬ್ರಹ್ಮಣಿ ಭೂತಂ, ದೇವರೊಳಗೆ ಇರಬವನು ಅಂತ ಅರ್ಥನೇ ಹೊರತು, ಇವತ್ತು ಮನೆಯಲ್ಲಿ ಗೃಹಪ್ರವೇಶ ಮಾಡಿದಾಗ ಗೃಹ ಆಗಿಬಿಟ್ಟ ಅಂತ ಅರ್ಥನ? ಗೃಹದೊಳಗೆ ಇದ್ದಾನೆ ಅಂತ ಅರ್ಥ. ಪರಮಾತ್ಮನ ಒಳಗೆ ಜೀವ ಇದ್ದಾನೆ ಹೊರತು ಪರಮಾತ್ಮನೇ ಆಗಿಲ್ಲ. ಅದಕ್ಕೆ ಹೇಳ್ತಾರೆ ಅದನ್ನೆಲ್ಲ. ಯೋಗ ಸಂಪೂರ್ತಿ ಸುಗುರುನ್ಮಿತ ಅನಿಮಿತ್ತ ಜ್ಞಾತ್ವಾ ಉಪಕಾರ ಕೃತಿತ್ತು ಸ್ವಯಮೇವ ತಸ್ಯ ಕ್ಲೇಶಸ್ಥಾನಂ ನಿರೂಪ್ಯ ಉಪಕಾರಕರ್ತ ಇತ್ಯರ್ಥ. ಯೋಗ ಸಂಪೂರ್ತಿ ಏನ ಭೂತ ಅಂದ್ರೆ ಏನು? ಅಲ್ಲ ಅಲ್ಲ ಅಲ್ಲ, ಇರುವವನು ಅಂತ, ಇರುವ ದೇವರಲ್ಲಿ ಇರುವವನು. ಎಲ್ಲ ದೇವರಲ್ಲೇ ಇದ್ರು ಕೂಡ ವಿಷಯ ಅಲ್ಲ, ಯಾವಾಗಲೂ ಇರೋದು. ಎಲ್ಲ ಕಡೆ ದೇವರಿದ್ದಾಗ ಎಲ್ಲ ದೇವರ ತಿಳಿದಾಗಲಿಲ್ಲ ನಾವೀಗ, ಅದು ತಿಳ್ಕೊಬಿಟ್ಟು ಅವನು ಅಪರೋಕ್ಷ ಜ್ಞಾನಿ ಅಂತ. ಅನ್ನೋಯಿಂಗ್ಲಿ ಇರೋದು ಬೇರೆ, ನೋಯಿಂಗ್ಲಿ ಇರೋದು ಬೇರೆ. ನೋಯಿಂಗ್ಲಿ ಇದ್ರೆ ಜ್ಞಾನಿ ಅನ್ನುವ ಹೆಸರನ್ನ ಅನ್ನೋಯಿಂಗ್ಲಿ, ಅನ್ನೋಯಿಂಗ್ ಪದದಲ್ಲೇ ಏನಿದೆ ಅಜ್ಞಾನಿ ಅಂತ ಅರ್ಥ ಇದೆಯಲ್ಲ. ಅದರಿಂದ ತಿಳ್ಕೊಂಡು ಮಾಡೋದಕ್ಕೂ ತಿಳಿದೇ ಮಾಡ ತುಂಬ ವ್ಯತ್ಯಾಸ ಇದೆ. ಯೋಗ ಸಂಪೂರ್ತಿ ಸ್ವರೂಪ, ಉದಾಹರಣೆ ರೋಡ್ ಕಾಣುತ್ತಪ್ಪ, ಈಗ ರೋಡ್ ಕಾಣುತ್ತೆ ಅಲ್ಲಿ ನಮಗೀಗ ಎಲ್ಲಿಗೆ ಹೋಗುತ್ತೆ ಗೊತ್ತಿಲ್ಲ. ಅದೇನು ಅರ್ಥ ಅದಕ್ಕೆ? ಅಜ್ಞಾನಿ ಅಂತ ಅರ್ಥ. ಅವ್ನು ತಿಳ್ಕೊಂಡೇ ಬಿಡಲಿ, ರೋಡ್ ಹೋಗೋದು ಗ್ಯಾರಂಟಿ ಅವ್ತಾನೆ. ಆದರೂ ಅವನಿಗೆ ಗೊತ್ತಿದೆ ಗೊತ್ತಿಲ್ಲ. ಯಾಕೆ? ಅವ್ನು ಗೊತ್ತಿಲ್ಲದೆ ಗೊತ್ತಿಲ್ಲ, ಆ ರೋಡ್ಲ ಹೋದ್ರೆ ಬಿಟ್ಲೇ ಬಿಡ್ತಾನೆ, ಇದ್ದ ಯಾರು ಸಂಶಯನೇ ಇಲ್ಲ. ಆದರೆ ಗೊತ್ತಿದ್ದಾಗ ಜ್ಞಾನಿ ಅಂತಾರೆ, ಗೊತ್ತಿಲ್ಲದೆ ಹೋದರೆ ಅಜ್ಞಾನಿ ಅಂತ ಕರೀತಾರೆ. ರೋಡ್ ಕಾಣುತ್ತೆ, ಅದು ಗುರಿ ಕಾಣೋದಿಲ್ಲ. ಸಂಸಾರನ ಹಾಗೆ ಎಲ್ಲಿಗೆ ಹೋಗುತ್ತೆ ಗೊತ್ತಿಲ್ಲ ಜನಗಳಿಗೆ. ಸುಮ್ಮನೆ ಉದ್ದ ಗೊತ್ತು ಇಲ್ಲ ಹೋಗ್ತಿರೋದೇ ಕೆಲಸ, ಆ ಥರ ಹೋಗೋದಲ್ಲ. ಆತ್ಮಾನಂ ವಿಷ್ಣು ಆತ್ಮನ ತತ್ಪ್ರಸಾದೇನ ಬ್ರಹ್ಮಣಿ ಭೂತಂ ಸರ್ವಭೂತೇಶು ಸ್ಥಿತಂ. ಸರ್ವ ಅಂದರೆ ಸ್ಪೇಸ್ ಕೊಡಬಾರ್ದು, ಸರ್ವಭೂತೇಶು ಸ್ಥಿತಂ ಪರಮಾತ್ಮಾನಂ. ಯೋಗ ಸಂಪೂರ್ತಿ ನೋಡಿ, ಯಾರು ಅಂದರೆ ಮಿತ್ರ ಅಂದರೆ ಸ್ವಯಮೇವ ತಸ್ಯ ಕ್ಲೇಶಸ್ಥಾನಂ ನಿರೂಪ್ಯ ಉಪಕಾರಕರ್ತ ಇತ್ಯರ್ಥ. ನಮ್ಮಲ್ಲಿ ಕಾಣಿಸ್ತಾ ಇರೋದು, ದಾರಿಯಲ್ಲಿ ಹೋಗ್ತಿರ್ತಾನೆ ಫಾಸ್ಟಾಗಿ, ವೆಹಿಕಲ್ ಯಾರು ನಿಂತಾರೆ ಅವ್ರು ಎದುರಿಗೆ ಬರ್ತಿರ್ತಾರೆ, ಹೇಳ್ತಾನೆ ಈ ರೋಡಲ್ಲಿ ಹೋಗಬೇಡಿ ಮುಂದೆ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ. ಅಲ್ಲೇನೋ ಮರ ಬಿದ್ದು ನಿಂತು ಹೋಗಿಬಿಟ್ಟಿದೆ ಅಂತ ಅವಾಗ ಏನು ಹೇಳಿದ್ರು? ಥ್ಯಾಂಕ್ಸ್ ಅಂತಾನೆ. ಅದಕ್ಕೆ ಕ್ಲೇಶಸ್ಥಾನಂ ನಿರೂಪ್ಯ ಉಪಕಾರ ಕೃತ, ಅಲ್ಲಿ ಪ್ರಾಬ್ಲಮ್ ಇದೆ ಹೋಗಬೇಡಿ. ಇವು ಪ್ರೈವೇಟ್ ಬಸ್ದವರೆಲ್ಲ ಚೆಕ್ಕಿಂಗ್ ಇದೆ ಹುಷಾರು ಹೋಗಬೇಡಿ ಸಿದ್ಧ ಹೆಲ್ಪ್ ಪಡ್ಕೊತಿರ್ತಾರೆ, ರೋಡ್ ಬದಲಾಯಿಸ್ಬಿಡ್ತಾರೆ ತಕ್ಷಣ. ಹೀಗಾಗಿ ಹಿಂದೆ ಅದು ಹಿಂದೆ ಈಗ ಸ್ವಲ್ಪ ಕಡಿಮೆ ಆಗಿದೆ. ಹಿಂದೆಲ್ಲ ಸ್ವಲ್ಪ ಬೆಂಗಳೂರು ರಾತ್ರಿ ಸುಮಾರು 8 ಗಂಟೆ ಬಿಟ್ಟರೆ ಉಪನ್ಯಾಸ ಮುಗಿಸ್ಕೊಂಡು 8:30 ಬಿಟ್ಟರೆ 2 ಗಂಟೆಗೆ ಹೋಗಿದ್ದೀನಿ ತುಮಕೂರಿಗೆ. ಪ್ರೈವೇಟ್ ಬಸ್ಗಳು ಇವೆಲ್ಲ ಫುಲ್ ಆಗಿಬಿಟ್ಟಿರ್ತಿತ್ತು. ಅವ್ರು ಎಲ್ಲ ಕಡೆ ಬೀರ್ಬು ಇದೆಲ್ಲ ಇಲ್ಲೇ ಇಲ್ಲೇ ಅವ್ರು ಧ್ಯಾನ ಸಿಗ್ತಿದ್ದೆ. ಇಲ್ಲಿ ಚೆಕ್ ಇನ್ನೊಂದು ಕಡೆ ಹೋಗ್ತಿದ್ದೆ ಮತ್ತೆ ಅವನು ಯಾವುದೋ ಒಂದು ಕಡೆ ಇಲ್ಲಿಸ್ಬಿಟ್ಟ. ಅವನೇ ಅವನು ಇರೋದು ಯಾವುದೋ ಮರ್ಕೊಂಡ್ಬಿಟ್ಟಿದ್ದ ಅವನು, ಗೇಟ್ ಹಾಕಿದವನು ಗೊತ್ತಾಯ್ತಾ. ಅವ್ನು ನೆಮಿಸ್ಕೊಂಡು ಎಲ್ಲಿದ್ದಾರೆ ಗೊತ್ತೆ, ಹುಡ್ಕೊಂಡು ಹೋದ ಅವನು ಮತ್ತೆ ನೆಮಿಸ್ಕೊಂಬಂದು ತೆಗೆದ. ಅಷ್ಟೊತ್ತಿ ಯಾತ 2 ಗಂಟೆ ಅಂತೇಳಿತಾ. ಯಾಕೆ ಇವೆಲ್ಲ ಕ್ಲೇಶಸ್ಥಾನ ಬಿಡಿರುಪ್ಪ, ಅವ್ರ ಕ್ಲೇಶ ಒಳಗೆ ಹೋಗಿ ನಮ್ಮ ಕ್ಲೇಶ ಬಂದಾಗ ಆಯ್ತು. ಅದು ಬೇಕಾಷ್ಟು ಆಗ್ತಾ ಇತ್ತು ಆ ಟೈಪೆಲ್ಲ. ಕೆಲ ಹಬ್ಬಗಳು ಬಂದು ಮುಸ್ಲಿಮಾನರ ಹಬ್ಬ ಬಂದಾಗ ಒಂದು ಪ್ರಾಬ್ಲಮ್ಮು, ನಮ್ಮ ಹಬ್ಬ ಬಂದಾಗ ಇನ್ನೊಂದು ಥರ ಪ್ರಾಬ್ಲಮ್. 4 ವರ್ಷ ಓಡಾಡಿರೋದು ಆ ಥರ. 4 ವರ್ಷದಲ್ಲಿ ಇಂಥ ಎಕ್ಸ್ಪೀರಿಯನ್ಸ್ ಬೇಕಾದಷ್ಟು ಆಗಿದೆ. ದಾರಿ ಉದ್ದಕ್ಕೆ ಅದೇ ಅವ್ನು ಗೈಡ್ ಮಾಡ್ತಾನೆ ಇರ್ತಾನೆ. ಈಗ ಅವೆಲ್ಲ ಸ್ವಲ್ಪ ಕಡಿಮೆ ಆಗಿದೆ, ಹೆಚ್ಚು ಸ್ಟ್ರಿಕ್ಟ್ ಮಾಡಿರೋದ್ರಿಂದ ಅದಕ್ಕೆ ಹೋಗೋದು ಕಡಿಮೆ ಆಗಿದೆ. ಯೋಗ ಫಲ ಮುಚ್ಚತೆ ಪ್ರಶಾಂತ ಇದೆ. ಹೋಗ್ಬೇಕಾದ್ರೆ ಯಾವಾಗಲೂ ಸ್ಟ್ಯಾಂಡಿಂಗೆ ಅಲ್ಲಿ ಎಲ್ಲ ರಿಸರ್ವ್ ಆಗಿಬಿಟ್ಟಿತ್ತು. ಹೋಗ್ಬೇಕಾದ್ರೆ ಬರ್ತಾ ತುಂಬ ಬಸ್ ಬರುತ್ತೆ, ತುಮಕೂರಿಂದ ಬಂದೇ ಬರೋದ್ರೆ ಖಾಲಿ ಇರ್ತಿತ್ತು. ಹೋಗ್ಬೇಕಾದ್ರೆ ಮಾತ್ರ ಎಲ್ಲ ಬಸ್ ರಿಸರ್ವ್ ಸೀಟ್ಸೆ. ಅದು ಮೊರಲೆಸ್ ಈಗ ಅವೆಲ್ಲ ಇದ್ದಿಲ್ಲ, ಐರಾವತ್ತಾಗಿರೋದಿರಲಿ, ಬರೀ ಇದು ಎಕ್ಸ್ಪ್ರೆಸ್ ಅಷ್ಟೇ, ಎಲ್ಲ ರಿಸರ್ವ್ ಆಗಿಬಿಟ್ಟಿದೆ. ಈಗ ಎಕ್ಸ್ಪ್ರೆಸ್ ಖಾಲಿ ಹೋಗ್ತಿರುತ್ತೆ. ಆದ್ದರಿಂದ ಅದು ನೀವು ಸ್ಟ್ಯಾಂಡಿಂಗ್ ಹೋಗ್ಬೇಕು, ಬೇರೆ ದಾರಿ ಇಲ್ಲ. ತುಮಕೂರು ಬಸ್ ಅದು ಯಾವಾಗಲೂ ಯಾವಾಗಲೂ ಒಂದು ಹೋಗ್ತಿರೋದು. ಅಂದರೆ ಯಾಕೆ ಅಂದರೆ ಅನೇಕ ಪ್ರಾಬ್ಲಮ್ಸ್ ಇರ್ತವೆ ಅಂಥ ಹೊತ್ತಿನಲ್ಲಿ. ಕ್ಲೇಶ ಸ್ಥಾನ ಕೆಲವು ಅದು ಖಾಲಿ ಇದೆ ನೋಡ್ರಿ, ಕೆಲವು ಅವರೇ ಗೈಡ್ ಮಾಡ್ತಾರೆ ಪಾಪ ಕೆಲಸ ಇರುತ್ತೆ. ಕಂಡಕ್ಟ್ರೆ ಇನ್ನೊಂದು ಬಸ್ ಬರ್ ಖಾಲಿ ಬರುತ್ತೆ, ಯಾಕೆ ಅವಸರ ಪಡ್ತೀರಿ ಅಂತ ಹೇಳೋದಿರುತ್ತೆ. ಕೆಲವರು ತಮ್ಮ ಬಸ್ಗೆ ಬರಲಿ ಅಂತ ಹೇಳೋದು, ಇದೆ ಲಾಸ್ಟ್ ಬಸ್ ಓಡಾಡ್ಬಿಡ್ತಾರೆ, ಇದೆ ಲಾಸ್ಟ್ ಬಸ್ ಅಂತ ಹೇಳ್ಕೊಂಡೋಗ್ಬಿಡ್ತಾರೆ. ಯೋಗ ಸಂಪೂರ್ತಿ ಸ್ವರೂಪ ಮುಚ್ಚತೆ ಯದಾ ಇತ್ಯಾದಿನ. ಯೋಗ ಸ್ವರೂಪ ಪೂರ್ತಿಯಾಗಿದೆ ಅಂತ ಯಾವಾಗ ಗೊತ್ತ, ಊಟ ಮುಗೀತು ಅಂತ ಯಾವಾಗ ಗೊತ್ತಾಗುತ್ತೆ. ನಮ್ಗೆ ಮಜ್ಜಿಗೆ ತಂದರು ಅಂದರೆ ಕೆಲವರು ಗುರುತು ಇಟ್ಕೊಂಡಿರ್ತಾರೆ. ಮಜ್ಜಿಗೆ ತಂದರೆ ಸ್ವೀಟ್ ಮುಗೀತು, ಪಾಯಸ ತಂದು ಲಾಸ್ಟ್ ಪಾಯಸದಲ್ಲಿ ಏನರ್ಥ, ಬೇರೆ ಸ್ವೀಟ್ ಮುಗಿದು ಅಂತ. ಮಜ್ಜಿಗೆ ತಂದರೆ ಊಟನೇ ಮುಗೀತು ಅಂತ ಅರ್ಥ. ಇಲ್ಲಿ ಯಾವ್ದು ಮುಖ್ಯ ಅಂದರೆ ಶೀತೋಷ್ಣ ಸುಖ ದುಃಖೇಶು ತಥಾ ಮಾನಾಪಮಾನ ಯೋಹೋ. ಗೊತ್ತಾಯ್ತಾ, ಶೀತ ಉಷ್ಣ ಸುಖ ದುಃಖ ಮಾನ ಅಪಮಾನ ದೇವರ ಅದೆಲ್ಲ ಪ್ರಾಕ್ಟೀಸ್ ಆಗಲಿ ಅಂತಾರೆ. ಬೇರೆ ಬೇರೆ ಕಾಲ ಕೊಡ್ತಾ ಹೋಗ್ತಾನೆ, ಎಲ್ಲ ಕಾಲಕ್ಕೂ ಅಡ್ಜಸ್ಟ್ ಆಗು. ಚಳಿ ಬಂದಾಗ ಭಾರಿ ಚಳಿ ಅಂತ ಬೈತಾನೆ, ಮಳೆ ಬಂದ ಮಳೆನ ಬೈತಾನೆ, ಬಿಸಿಲು ಬಂದ ಬಿಸಿಲು ಬೈತಾನೆ. ಕೊನೆಗೆ ಏನಾಯ್ತು, ಕಾಲ ಕಾಲಲ್ಲಿ ಪ್ರವರ್ತಕ ಪರಮಾತ್ಮ ದೇವರನ್ನೇ ಬೈದಾಗಾಯ್ತಾಗ ಮಾಡಬಾರ್ದು. ಅದಕ್ಕೆ ಕಾಲ ಅಂತರ್ಗತ ಕಾಲ ನಿಯಾಮಕ ಕಾಲ ವಿಲಕ್ಷಣ ಅಂತ ಹೇಳಬೇಕಾದ್ರೆ ದೇವರು ಕೊಟ್ಟಿದ್ದನ್ನು ಅನುಭವಿಸು. ಇಟ್ಟಂಗೆ ಇರುವೇನೋ ಹರಿಯೇ, ಎಲ್ಲಾದರೂ ದೇವರು ಕೊಡೋದು ಅಂದ ಮೇಲೆ ದೇವರನ್ನ ಆಕ್ಸೆಪ್ಟ್ ಮಾಡಬೇಕಷ್ಟೇ, ಬೇರೆ ದಾರಿನೇ ಇಲ್ಲ. ಅದಕ್ಕೆ ಏನಂತ ಕರೆದ್ರು, ಸರ್ವ ಶೀತೋಷ್ಣ ಸುಖ ದುಃಖೇಶು, ಶೀತ ಉಷ್ಣ ಸುಖ ದುಃಖ ಇತ್ಯಾದಿ ಎಲ್ಲ ಏನವೆಲ್ಲ, ಶೀತ ಉಷ್ಣ ಸುಖ ದುಃಖ ವಾಂಟೆಡ್ ಅನ್ವಾಂಟೆಡ್ ಅದೆಲ್ಲ ಸೇರಿಸ್ಬೇಕು. ಅದೆಲ್ಲ ದೇವರ ಅಧೀನ ಅಂತ ತಿಳ್ಕೊಂಡು ಯಾವನು ಅದ್ರ ಬಗ್ಗೆ ದೇವರ ಅನುಗ್ರಹ ಅಷ್ಟೇ ಕಾಣ್ತಾನೆ, ಅವನು ಅಪರೋಕ್ಷ ಜ್ಞಾನಿ ಅಂತ ಅರ್ಥ. ಯೋಗ ಫಲ ಮುಚ್ಚತೆ ಪ್ರಶಾಂತ ಇತಿ ತತ್ರ ಬ್ರಹ್ಮಭೂತ ಪದಸ್ಯ ಅನ್ಯಾರ್ಥ ಪ್ರತೀತಿ ನಿರಾಸಾಯ ಅರ್ಥಮಾಹ ಬ್ರಹ್ಮಣೀತಿ. ಆತ್ಮನ ಆತ್ಮಾನಂಿತಿ ಆತ್ಮಶಬ್ದಯೋ ಜೀವಾದಿ ವಿಷಯತ್ವ ಪ್ರತೀತಿ ನಿರಾಸಾಯ ಆತ್ಮಾನಮಿತಿ ಅನ್ಯಥಾ ತೇಷಾಂ ಅಯೋಗಾದಿತ್ಯರ್ಥ. ಇಲ್ದವ್ರು ಏನಾಗಿದೆ, ದೋಷ ಅಯೋಗ, ಇಲ್ಲದವ್ರು ಸಂತೋಷ ಆಗೋ ಚಾನ್ಸೇ ಇರ್ತಿರಲಿಲ್ಲ. ಯೋಗ ಫಲ ಮುಚ್ಚತೆ ಪ್ರಶಾಂತ ಇತಿ, ಅಲ್ಲಿಗೆ ಯೋಗದ ಫಲ ಏನನ್ನು, ಜಿತಾತ್ಮನಃ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತ. ಆ ಶ್ಲೋಕ, ಆ ಶ್ಲೋಕ ನೋಡಿದ್ರೆ ಮಾತ್ರ ಅರ್ಥ ಆಗಲಿಲ್ಲ, ಅರ್ಥ ಆಗೋದಿಲ್ಲ. ಶ್ಲೋಕ ಎದುರಿಗಿರ್ಬೇಕು ಯಾವಾಗಲೂ. ಓಂ ಜನ್ಮಾದ್ಯಸ್ಯ ಯಥೋನ್ಮಯಾದಿತರಥಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಂನಾ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಶ್ಚಿತ್ಯಪ್ಯಯೇಹ ನೀತಿ ದೃಶಿ ತಮೋ ಬಂಧ ಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮ ರುದ್ರ ಪ್ರಭೃತಿ ಸುರ ನರ ದ್ವೀಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾಃ ಸಕಲ ಗುಣ ನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇ ತಂ ಮಹಾಂತಂ. ಯಾವುದಾಗಿತ್ತು, ಯೋ ಜಾಗರೆ ಏವಂ ವಿಮೃಶ್ಯ ಗುಣತೋ ಮನಸಸ್ತ್ರವಸ್ಥಾ ಮನ್ಮಾಯಯಾ ಮಯಿ ಕೃತ ಇತಿ ನಿಶ್ಚಿತಾರ್ಥಾಃ ಸಂಚಿದ್ಯ ಹಾರ್ದಂ ಅನು ಹಾರ್ದಂ ಅನುಮಾನ ಸದುಕ್ತಿ ತೀಕ್ಷ್ಣ ಜ್ಞಾನಾಸಿನ ಭಜತ ಮಾ ಅಖಿಲ ಸಂಶಯಾಧಿಂ. ಏವಂ ವಿಮೃಶ್ಯ ಗುಣತಃ ಮನಸಃ ತ್ರೀ ಅವಸ್ಥಾಃ. ಏವಂ ಹೀಗೆ ಮನಸಃ ಮನಸ್ಸಿನ ತ್ರೀ ಅವಸ್ಥಾ, ಮೂರು ಅವಸ್ಥೆಗಳು, ಜಾಗ್ರತ ಅವಸ್ಥೆ ಸ್ವಪ್ನಾವಸ್ಥೆ ಸುಷುಪ್ತಿ, ಇವುಗಳನ್ನು ಗುಣತಃ ವಿಮರ್ಶ್ಯ, ಇವು ಗುಣಗಳಿಂದ ಆಗ್ತಕ್ಕಂಥ ವಿಮರ್ಶೆ ವಿಚಾರ ಮಾಡಿ, ಅಥಾತೋ ಬ್ರಹ್ಮ ಜಿಜ್ಞಾಸ ಅಂದ್ರದೆ ವಿಮರ್ಶೆ ಮಾಡಿ, ಮನ್ಮಾಯೆಯ ಮಯಿ ಕೃತಾಹ ಇತಿ, ಇದೆಲ್ಲ ನನ್ನ ಇಚ್ಛೆಯಿಂದ ಆಗಿರೋದು ಮತ್ತು ನನ್ನ ಬಗ್ಗೆನೇ ಮಾಡ್ತಕ್ಕಂಥದ್ದು ಅಂತ ದೇವರ ಬಗ್ಗೆ ತಿಳ್ಕೋಬೇಕು. ಕೃಷ್ಣ ಹೇಳ್ತಾರೆ ಮಾತಿದು, ಇತಿ ನಿಶ್ಚಿತಾರ್ಥಾಹ. ಜಾಗ್ರತ ಅವಸ್ಥೆ, ಸ್ವಪ್ನ, ಸುಷುಪ್ತಿ ಮೂರನ್ನು ಕೊಡೋದು ಯಾರೋ ಅವಸ್ಥಾತ್ರಯ ನಿಯಾಮಕ ಯಾರೋ ಪರಮಾತ್ಮ. ಅದಕ್ಕೆ ಮನ್ಮಾಯೆಯ ಮಯಿ ಕೃತಾಹ, ನನ್ನ ಇಚ್ಛೆಯಿಂದನೇ ಮಾಡಲ್ಪಟ್ಟಿರೋದು, ದೇವರ ಉದ್ಧಾರಕ್ಕೋಸ್ಕರ ನಾನೇ ಮಾಡಿರ್ತಕ್ಕಂಥದ್ದು ಇಷ್ಟಪಟ್ಟು ಅಂತ ತಿಳ್ಕೋಬೇಕು. ಸುಮ್ಮನೆ ಡೌಟ್ಫುಲ್, ನಿಶ್ಚಿತಾರ್ಥಾಹ. ಯಾವುದೇ ಜಿಜ್ಞಾಸೆ ಎಂಡ್ ಎಲ್ಲಿ ಆಗಬೇಕು? ನಿಶ್ಚಯ ಆಗಬೇಕು, ವೆರಿ ಇಂಪಾರ್ಟೆಂಟ್. ಸುಮ್ಮನೆ ವಿಮರ್ಶೆ ಮಾಡಿದೆ ಎಂಡೇ ಇಲ್ಲ, ಏನರ್ಥ ಅದಕ್ಕೆ? ಏನು ಬೆಲೆ ಇಲ್ಲ. ನಿರ್ಣಯ ಆದರೆ ಮಾತ್ರ ಒಂದು ಚಿಂತೆ ಬೆಲೆ ಇರೋದು, ನಿಶ್ಚಯ ಆಗದೆ ಹೋದರೆ ಅದಕ್ಕೇನು ಮಹತ್ವ ಇಲ್ಲ. ಸಂಚಿದ್ಯ ಹಾರ್ದಂ ಅನುಮಾನ ಸದುಕ್ತಿ ತೀಕ್ಷ್ಣ ಕೃತಾಸೀನ ಹಾರ್ದಂ, ನಮ್ಮ ಮನಸ್ಸಿನೊಳಗೆ ಏನು ಡೌಟ್ಸ್ ಇದೆ, ಸಂಶಯ ಇರೋದೆಲ್ಲ ಎಲ್ಲಿ? ಮನಸ್ಸಿನೊಳಗೆ. ಅದಕ್ಕೆ ಸಂಚಿದ್ಯ, ಸಂಶಯ ಕಳ್ಕೊಂಬಿಡ್ಬೇಕು. ಹೇಗೆ? ಅನುಮಾನ ಸದುಕ್ತಿ ತೀಕ್ಷ್ಣ ಜ್ಞಾನಾಸೀನ. ಆ ಸಂಶಯವನ್ನು ಹೇಗೆ ಕಟ್ ಮಾಡಬೇಕು ಅಂದರೆ, ಹಸಿ ಖಡ್ಗದಿಂದ ಮಾಡಬೇಕು. ಯಾವುದು ಖಡ್ಗ? ಜ್ಞಾನ. ಜ್ಞಾನಾಸೀನ ದ್ವಾದಶೋತ್ರ ನೆನಪಾಗಬೇಕಾಗ. ವಿಮಲೈಹಿ ಶ್ರುತಿಶಾಣ ನಿಶಾತತಮೈಹಿ ಸುಮನೋ ಅಸಿಭಿಹಿ, ಅಲ್ಲಿ ಹಸಿ ಅಂದರೆ ಖಡ್ಗ. ಅದಕ್ಕೆ ಜ್ಞಾನಾಸೀನ, ಜ್ಞಾನ ಎಂಬ ಖಡ್ಗ. ಸಾಮಾನ್ಯ ಜ್ಞಾನಕ್ಕೆಲ್ಲ ಹೋಗೋದಿಲ್ಲ. ಬ್ಲೇಡ್ ತೊಗೊಂಡು ನೀವು ಮರ ಕಟ್ ಮಾಡೋಕ್ಕಾಗತ್ತಾ? ಫರ್ನಿ ಕಾರ್ಪೆಂಟ್ರ್ ಕರೆದು ಬ್ಲೇಡ್ ಕೊಟ್ಬಿಟ್ಟು ಕಟ್ ಮಾಡಂತ ಹೇಳಿದರೆ ಅದು ತೀಕ್ಷ್ಣ ಇರ್ಬೋದು, ಎಷ್ಟಿಲ್ಲ ಅದು? ಅದು ಕೇಪಬಲ್ ಅಲ್ಲ. ಅದು ಅದು ಚಿಕ್ಕದನ್ನ ದೊಡ್ಡದನ್ನ ಕಟ್ ಮಾಡೋ ಶಕ್ತಿ ಅದಕ್ಕಿಲ್ಲ. ಅದಕ್ಕೆ ತೀಕ್ಷ್ಣ ಜ್ಞಾನಾಸೀನ. ಹೇಗಾಗಬೇಕದು? ಶಾರ್ಪ್ ಆಗ, ತೀಕ್ಷ್ಣ ಬುದ್ಧಿ ಅಂತ ಕರೀತಾರಲ್ಲ, ತೀಕ್ಷ್ಣವಾಗಬೇಕು. ಅದು ಹೇಗೆ ಬರಬೇಕದು? ಎಲ್ಲಿಂದ ತೀಕ್ಷ್ಣ ಹೇಗಾಗಬೇಕು ಅಂದರೆ, ಬರೀ ಜ್ಞಾನ ಇದ್ದರೆ ಯುಕ್ತಿ ಹಾಗೆ ಓಡಾಡ್ತಿರುತ್ತೆ. ಸದುಕ್ತಿ ತೀಕ್ಷ್ಣ. ಸದುಕ್ತಿ ಅಂದ್ರೇನು? ಸದಾಗಮ. ಸದಾಗಮ ಅಭ್ಯಾಸ ಮಾಡಿ ಮಾಡಿ ತೀಕ್ಷ್ಣ ಆಗಬೇಕು. ಇವಾಗ ಸುಮ್ಮನೆ ಉಜ್ಜದ ಹೀಗೆ ಅಂದ್ಕೊಂಡ್ರೆ ಶಾರ್ಪ್ ಆಗುತ್ತಾ? ಏನು ಮಾಡಬೇಕು ಅದಕ್ಕೆ? ಒಂದು ಕಲ್ಲಿಗೆ ಉಜ್ಜಬೇಕು. ಅವಾಗ ಏನಾಗುತ್ತದ? ಹೇಳ್ತಾರೆ, ವಿಮಲೈಹಿ ಶ್ರುತಿ ಶಾಣ ನಿಶಾತತಮೈಹಿ. ಶಾಣ ಅಂದರೆ ಸಾಣೆ. ಸಾಣೆ ಹಿಡಿಬೇಕು. ಯಾವುದಕ್ಕೆ ಹಿಡಿಬೇಕು? ವೇದಗಳಿಂದ ಸಾಣೆ ಹಿಡಿಬೇಕು ಬುದ್ಧಿನ. ಆಗ ತೀಕ್ಷ್ಣ ಆಗುತ್ತೆ, ಹೊರತು ಇಲ್ಲದವ್ರೆ ಆಗೋದಿಲ್ಲ. ಅದು ಸದುಕ್ತಿ ತೀಕ್ಷ್ಣ ಜ್ಞಾನಾಸೀನ ಹಾರ್ದಂ, ಹೃದಯದಲ್ಲಿರ್ತಕ್ಕಂತಹ. ಮತ್ತು ಅನುಮಾನ ಸದುಕ್ತಿ, ಅನುಮಾನ ಅಂದರೆ ಯುಕ್ತಿ, ಸದುಕ್ತಿ ಅಂದರೆ ಆಗಮ. ಅವಗಳಿಂದ ತೀಕ್ಷ್ಣವಾದಂಥ ಜ್ಞಾನ ಎಂಬ ಖಡ್ಗದಿಂದ ಹಾರ್ದಂ, ಮನಸ್ಸಿನೊಳಗೆ ಇರತಕ್ಕಂಥ ಸಂಶಯವನ್ನು ತೆಗೆದುಹಾಕಬೇಕು. ಇವತ್ತು ಹೊರಗಿನ ಸಂಶಯ ಬೇರೆ, ಮನಸ್ಸಿನೊಳಗಿರೋ ಸಂಶಯ ಬೇರೆ. ಮನಸ್ಸಿನೊಳಗೆ ಸಂಶಯ ಎಂಟರ್ ಆಗ ಭಾರಿ ಕಷ್ಟ. ಇವತ್ತು ಬೇರೆ ಕಡೆ ಆಪರೇಷನ್ಗಿಂತ ಬ್ರೈನ್ ಆಪರೇಷನ್ ಭಾರಿ ಕಷ್ಟ. ಯಾತಕ್ಕೆ? ಅದು ಸ್ವಲ್ಪ ಹೆಚ್ಚು ಕಡೆ ಆದರೆ ಮೊದಲಿಗಿಂತ ಹೋಪ್ಲೆಸ್ ಆಗಿಬಿಡ್ತಾನೆ. ಅದಕ್ಕೇನೆ ಒಳಗೆ ಎಂಟರ್ ಆಗಬೇಕಲ್ಲ, ಭಾರಿ ಕಷ್ಟ. ಅದು ಮನಸ್ಸಿನೊಳಗೆ ಸಂಶಯ ಇರುತ್ತೆ, ಅದು ತೆಗೆದುಹಾಕ್ಬೇಕಾದ್ರೆ ಏನು ಮಾಡಬೇಕು? ಅರ್ಥ ಮಾಡಿಕೊಂಡು ಪ್ರಶ್ನೆ ಉತ್ತರ ಕೊಡೋಣ. ಏನು ಮಾಡಬೇಕು? ಅವನ ಸಂಶಯ ಎಲ್ಲಿದೆ, ಯಾಕೆ ಬಂದಿದೆ, ಕರೆಕ್ಟಾಗಿ ಹೊಡೆದು ಸಂಶಯ ಹೋಗ್ಬಿಡುತ್ತೆ. ಏನೇನು ಮಾಡಿ ಸಂಶಯ ಜಾಸ್ತಿ ಆಗಿಬಿಡುತ್ತೆ ಕೆಲಸ, ಮೊದಲಿಗೆ ತೇರಾಗತ್ತವನು ರೋಗ ಉಲ್ಬಣಿಸಿದಾಗ ಆಗಿಬಿಡುತ್ತೆ. ಅದಕ್ಕಾಗಬಾರದು. ಜ್ಞಾನಾಸೀನ ಭಜತ, ಇವೆಲ್ಲ ಆಪರೇಟರ್ಸ್ ಹೇಗಿರುತ್ತೆ? ಬ್ರೈನ್ ಆಪರೇಷನ್ ಮಾಡಬೇಕಾದ್ರೆ, ಹಾರ್ಟ್ ಆಪರೇಷನ್ ಮಾಡ್ಬೇಕಾದ್ರೆ, ಈ ಕಡೆ ತೊಗೊಂಡು ಮಾಡೋಕ್ಕಾಗತ್ತೆ, ಹೇಗಿರುತ್ತೆ ಅದೆಲ್ಲ? ತುಂಬ ಅಷ್ಟು ಸೂಕ್ಷ್ಮ ಅವೆಲ್ಲ ಕೂಡ. ಅದು ಹ್ಯಾಂಡಲ್ ಮಾಡೋದು ಅಷ್ಟು ಕಷ್ಟ. ಅದರಿಂದ ಮಾಡೋಕ್ಕೆ ಸಾಧ್ಯ, ಅದರ ಬೇರೆ ಮಾಡೋಕ್ಕೆ ಸಾಧ್ಯ ಇಲ್ಲ. ತೀಕ್ಷ್ಣ ಜ್ಞಾನಾಸೀನ ಭಜತ ಮಾ ಅಖಿಲ ಸಂಶಯಾಧಿಂ. ಮಾ ಭಜತ, ಮಾ ಅಂದರೆ ಮಾಂ, ನನ್ನ ಮಾಂ, ಮಾ ತ್ವಾ ತ್ವಾಂ, ಎರಡು ಒಂದೇ ಪದಗಳು. ನನ್ನನ್ನು ಭಜನೆ ಮಾಡಬೇಕು. ಇದು ಮಾ ಭಜ, ನಾನು ಭಜನೆ ಮಾಡಬೇಡಿ ಅಂತ ಅರ್ಥ ಮಾಡು. ಮಾ ಅಂದರೆ ಡೋಂಟ್ ಅಂತ ಇನ್ನೊಂದು ಅರ್ಥ ಇದೆ. ನನ್ನ ಭಜನೆ ಮಾಡಬೇಡಿ ಅಂತ ಅರ್ಥ ಅಲ್ಲ, ನನ್ನ ಭಜನೆ ಮಾಡಬೇಕು. ನಾನು ಯಾಕೆ ಮಾಡಬೇಕು? ಅಖಿಲ ಸಂಶಯಾಧಿಂ ಹಾರ್ದಂ ಸಹ ಅಲ್ಲಿ ಸೇರಿಸ್ಕೋಬೇಕು. ಏನು ಕಟ್ ಮಾಡಬೇಕು ಅಂದರೆ ಆಧಿ. ಆಧಿ ಅಂದ್ರೇನು? ಜನ್ಮಾಧಿ ವ್ಯಾಧ್ಯುಪಾಧಿ. ಆಧಿ ಅಂದ್ರೇನು? ದೇಹಕ್ಕೆ ಬಂದರೆ ವ್ಯಾಧಿ, ಮನಸ್ಸಿಗೆ ಬಂದರೆ ಆಧಿ. ಅದಕ್ಕೇನೆ ಆಧಿ ಸಂಶಯ ಆಧಿ, ಸಂಶಯ ಎಂಬ ಮನೋರೋಗವನ್ನು. ಒಂದೆರಡು ಸಂಶಯ ಹೋದರೆ ಸಾಲದು, ಅಖಿಲ ಸಂಶಯಾಧಿ, ಎಲ್ಲ ಸಂಶಯಗಳು ಅಂತಕ್ಕಂಥ ಮನೋರೋಗವನ್ನು ತುಂಡು ಮಾಡಬೇಕು, ಕಟ್ ಮಾಡಬೇಕು ಅಂತ. ಆಪರೇಷನ್ ಮಾಡಿ ತೆಗಿಬೇಕೆ ಹೊರತು ಇದೆಲ್ಲ ಬೇರೆ ರೀತಿ ವಾಸಿ ಆಗೋದಲ್ಲ ಇದು. ಅದು ಮಾಡಬೇಕಾದ್ರೆ ಖಡ್ಗನೇ ಬೇಕು, ಅದಕ್ಕೆ ತೀಕ್ಷ್ಣ ಆಗಿರಬೇಕು, ಅದಕ್ಕೆ ಆಗಮ ಬೇಕು, ಅದಕ್ಕೆ ಒಳ್ಳೆಯ ಯುಕ್ತಿ ಬೇಕು. ಯುಕ್ತಿ ಅಂದರೆ ಬ್ರಹ್ಮನ ಸೂತ್ರಗಳು, ಸದುಕ್ತಿ ಅಂದರೆ ಭಾರತಾದಿಗಳು, ಋಗಾದಿ ವೇದಗಳು. ಸದುಕ್ತಿ ಅದು ಸದು ಅನುಮಾನ ಮೊದಲು ಯಾಕೆ ಹೇಳಿದರು ಅಂದರೆ ಬ್ರಹ್ಮಸೂತ್ರ ಇದಕ್ಕಿಂತ ಶ್ರೇಷ್ಠ ಆತಿದ್ರೆ ಮೊದಲು ಅದನ್ನು ಹೇಳಿಬಿಟ್ಟು ಸರಿಯಾಗಿ ಅರ್ಥ ಮಾಡಿಕೊಂಡು ಒಂದೊಂದು ಪದದಲ್ಲೂ ಕೂಡ ಎಷ್ಟು ಅರ್ಥ ತುಂಬಿರುತ್ತೆ ನೋಡಿ. ಬರೀ ಉಕ್ತಿ ಬೇರೆ, ಸದುಕ್ತಿ ಬೇರೆ. ಸದಾಗಮೈಕ ವಿಜ್ಞೇಯಂ, ಎಲ್ಲಿ ಗ್ರಂಥ, ಎಲ್ಲಿ ವಾಕ್ಯ ಅದು? ಎಷ್ಟೇ ಶ್ಲೋಕ? ಮೊದಲನೇ ಶ್ಲೋಕ ಶುರು ಆಗೋದೇ ಅದರಿಂದ. ಸಂಚಿತ್ಯ ಜ್ಞಾನಾಸೀನ ಭಜತಮ ಅಖಿಲ ಸಂಶಯಾಧಿಂ, ಅದನ್ನೆಲ್ಲ ವಿವರಣೆ ಕೊಡ್ತಾರೆ. ಉಕ್ತಾರ್ಥ ಅನುವಾದ ಪೂರ್ವಕಂ ಉಕ್ತ ಜ್ಞಾನಫಲಂ ವಿಧತ್ತೇ ಏವಮಿತಿ. ಹಿಂದೆ ಹೇಳಿದ ಅರ್ಥವನ್ನು ಅನುವಾದ ಮಾಡ್ತಾ, ಏನರ್ಥ ಹಿಂದೆ ಹೇಳಿದ್ದು? ಅವಸ್ಥಾತ್ರಯ ನಿಯಾಮಕತ್ವ ಅದು ಹಿಂದೆ ಹೇಳಿದ್ದು ಅನುವಾದ ಮಾಡ್ತಾ. ಏವ ಮುಕ್ತವಿಧಂ ವಿಮೃಶ್ಯ ಆಲೋಚ್ಯ ಕಥಮಿತ್ಯುಕ್ತಂ ಸ್ಮರಣೀಯ ಸ್ಮರಯತಿ ಸ್ಮರಯತಿ ಗುಣತಃ ಇತಿ ಸತ್ವಾದಿ ಗುಣತಃ ಅದ್ಭುತಾನ್ ಮನನಾನ್ ಮನ ಉದ್ದಿಷ್ಟಃ ಇತಿ ಮನಸೋ ಜೀವಸ್ಯ ಜಾಗ್ರದ ಅವಸ್ಥಾಃ ಮನ್ಮಾಯಯ ಮದಿಚ್ಛಯ ಮಯಿ ಮದಾಧಾರತ್ವೇನ ಕೃತಃ ವಿಹಿತಃ ಪರ್ಯಾಪ್ತಃ ಇತಿ ನಿಶ್ಚಿತಾರ್ಥಃ. ಪರಮಾತ್ಮ ಏನು ಅವಸ್ಥೆ ಕೊಟ್ಟರು ಅದಕ್ಕೆ ಅರ್ಥ ಇರುತ್ತೆ. ಸ್ವಪ್ನಾವಸ್ಥೆ ಕೊಡದೆ ಹೋದ್ರೆ ಒಂದು ಕಷ್ಟ, ಸೃಷ್ಟಿಸ್ಬೇಕು ಇನ್ನೊಂದು ಕಷ್ಟ. ಹೇಳ್ತಾರೆ ಇಷ್ಟಿಷ್ಟು ನಿದ್ದೆ ಮಾಡಿ ಮನುಷ್ಯ ಹುಚ್ಚಾಗಿಬಿಡ್ತಾನೆ ಅಂತ ಹೇಳ್ತಾರೆ. ಸ್ವಪ್ನಗಳು ಬಿಡದೆ ಹೋದರೆ ನಿದ್ದೆ ಬಿಟ್ಟು ಬಿಟ್ಟರೆ ಏನಾಗ್ತಾನೆ? ಆರೋಗ್ಯ ಕೆಟ್ಟ ಹಾಳಾಗಿಬಿಡುತ್ತೆ. ದೇವರು ಯಾರು ಕೊಡೋಕ್ಕೂ ಸಾಧ್ಯ ಇಲ್ಲ. ಯಾರು ಕೊಡಬೇಕನ್ನ ದೇವ್ರು ಕೊಡ, ಔಷಧಿಯನ್ನು ತೊಗೊಂಡೋಗ್ಬಿಟ್ಟು ಅದು ದುರ್ವ್ಯಸನ ಆಗಿಬಿಡುತ್ತೆ. ಆಮೇಲೆ ಅದು ಆ ರೀತಿ ಬರಬಾರ್ದು. ದೇವ್ರು ಕೊಡಬೇಕು. ದೇವ್ರು ಹೇಗೆ ಉಪಕಾರ ಮಾಡ್ತಾನೆ ಡೈಲಿ, ಹುಡುಗ ಸಾವಿರಾರು ಉಪಕಾರ ಒಂದು ಕಡೆ ಇರಲಿ, ಡೈಲಿ ಅವಸ್ಥಾತ್ರಯ ಕೊಡೋದೇ ದೊಡ್ಡ ಉಪಕಾರ. ಅದು ಒಂದು ನಿದ್ರೆ ಬರೋದಿಲ್ಲ, ಎಷ್ಟು ಕೊಡ್ತಾನೆ ಡಾಕ್ಟ್ರಿಗೆ, ಎಷ್ಟು ಫೀಸ್ ಕೊಡ್ತಾನೆ ಪಾಪ, ಇದು ಅಷ್ಟು ಫೀಸ್ ಉಳಿತಲ್ಲ. ದೇವ್ರು ನಿದ್ರೆ ಕೊಡಿಸ್ತಾರೆ, ಒಳ್ಳೊಳ್ಳೆ ಕನಸು, ಒಳ್ಳೊಳ್ಳೆ ಇದು, ಒಳ್ಳೊಳ್ಳೆ ಎಚ್ಚರದಲ್ಲಿ ತೋರಿಸೋದು. ಎಚ್ಚರ ಆಗಲಿಲ್ಲ, ಪದಾರ್ಥ ಮಿಸ್ ಮಾಡ್ಕೊಂಡು ನೋಡಲಿಕ್ಕೆ ಆಗೋದಿಲ್ಲ ಅವನಿಗೆ. ಎಷ್ಟು ಅನುಗ್ರಹ ಮಾಡ್ತಾನೆ ದೇವರು ಅನ್ನೋದಕ್ಕೆ ಸಾಕ್ಷಿ ಇದು. ಒಳ್ಳೆಯದು ಬಟ್ ಅದು ಅದು ಪ್ರಾಜ್ಞಮ್ ಯದಾ ಲಿಂಗತಿ, ಅದು ಒಳ್ಳೆ ರೀತಿ ತೊಗೋಬೇಕಾದ್ರೆ. ಮೈ ದೇವರು ಕೊಟ್ಟಾಗ ಸುಷುಪ್ತಿ, ಔಷಧಿ ತೊಗೊಂಡು ಬಂದರೆ ಸುಷುಪ್ತಿ ಬರೋದಿಲ್ಲ, ಅದು ದೋಷ. ಅದು ಮನ್ಮಾಯ ಅಂದರೆ ನಿದ್ರೆ, ವೆಹಿಕಲ್ ಹೋಗೋದಕ್ಕೂ ತೊಳ್ಕೊಂಡೋಗೋ ಡಿಫ್ರೆನ್ಸ್ ಎಷ್ಟಿರುತ್ತೆ? ವೆಹಿಕಲ್ ಹೋದರೆ ನಾವು ಹೋಗ್ತೀವಿ, ತೊಳ್ಕೊಂಡೋದ್ರೆ ವೆಹಿಕಲ್ ಸ್ಲೋ ಆಗುತ್ತೆ, ಸುಸ್ತು ಜಾಸ್ತಿ ಆಗಿರುತ್ತೆ. ಸಾವಾಸನ ಮಾಡೋದು ಬಿಟ್ಬಿಡ್ತಾನೆ. ಯಾವ್ದಾದ್ರು ತಳ್ಕೊಂಡೋಗೋ ವೆಹಿಕಲ್ನ ವೆಹಿಕಲ್ ಅಂತ ಕರೆಯೋದಿಲ್ಲ. ಏನಂತಾರೆ? ಕೆಟ್ಟೋಗಿದೆ ಅಂತ ಹೇಳ್ತಾರೆ. ಬರಡ ಇದೊಂದು ನಾವು ಇಟ್ಕೊಂಡಿರೋದೇ ಡೇಂಜರ್ ಅದು. ಅದಕ್ಕೆ ತಳ್ಕೊಂಡು ಹೋಗೋದು ಬೇರೆ, ಡ್ರೈವ್ ಮಾಡ್ಕೊಂಡು ಹೋಗೋದು ಬೇರೆ. ಗೊತ್ತಾಯ್ತಾ? ಇವತ್ತೆಲ್ಲ ನಾವು ಇಂದ್ರಿಯಗಳನ್ನು ಏನು ಮಾಡ್ಕೊಳ್ತೇವೆ? ನಾವೀಗ ಡ್ರೈವ್ ಮಾಡ್ತಾ ಇಲ್ಲ. ತತ್ವಾಭಿಮಾನಿ ದೇವತೆಗಳು ಜ್ಞಾನ ಇದ್ದರೆ ಡ್ರೈವಿಂಗ್, ಅದು ಇದ್ರ ತಳ್ಕೊಂಡು ಹೋದಾಗಲ್ಲ ಏನು ಉಪಯೋಗ ಇಲ್ಲ ಅದು. ಹೇಳ್ತಾ ನಿಶ್ಚಿತಾರ್ಥ, ಜ್ಞಾನ ಯಾವಾಗಲೂ ಕೂಡ ಎಲ್ಲಿ ಎಂಡ್ ಆಗಬೇಕು ಅಂದರೆ ನಿಶ್ಚಿತಾರ್ಥ ವಿಷಯ ಕನ್ಫರ್ಮ್ ಆಗಬೇಕು. ಯು ಎಂ ಅನುಕೂಲ ಶ್ರುತ್ಯಾದಿಮಾನೇನ ಸತಾಂ ಮಹತಾ ಮುಕ್ತ್ಯಾವಚನೇನ ತೀಕ್ಷ್ಣೇನ ಎಲ್ಲದ ತಬರು. ಶ್ರುತ್ಯಾದಿಗಳು ಒಂದು, ಅನುಮಾನ ಒಂದು, ಸದುಕ್ತಿ ಎಂಬುದು ಸಜ್ಜನರ ಮಾತುಗಳನ್ನು ಕೇಳಿಕೊಂಡು, ಟೀಕಾ ಟಿಪ್ಪಣಿಕಾರರ ಮಾತನ್ನು ಕೇಳಿಕೊಂಡು ಆ ರೀತಿ. ವಚನೇನ ತೀಕ್ಷ್ಣೇನ ನಿಶಿತಧಾರೇಣ ಜ್ಞಾನಾಖ್ಯ ಅಸಿನಾ ಹಾರ್ದಂ ಹೃದಯ ರೂಢಂ ಅಖಿಲ ಸಂಶಯಾಖ್ಯಂ ಆಧಿಂ. ಮನಸ್ಸಿನೊಳಗೆ ರೂಢನ ಗಟ್ಟೆ ಬೆಳ್ಕೊಂಡ್ಬಿಟ್ಟಿದೆ. ಇವತ್ತು ಸಾಮಾನ್ಯ ಸಣ್ಣ ಪುಟ್ಟ ಹುಲ್ಲು ಕಿತ್ತ ಹಾಕ್ಬಿಡ್ತಾರೆ. ಈ ಗಿಡ ಬೆಳೆದ ಕಿತ್ತಲಕ್ಕಾಗೋದಿಲ್ಲ. ಏನು ಮಾಡಬೇಕು ಅದಕ್ಕೆ? ಏನು ಮಾಡಬೇಕಾಗ ತುಂಬ ಕಷ್ಟ. ಚಾಕು ಚೂರಣೆ ಬೇಕಾಗತ್ತೆ, ಆಮೇಲೆ ಕೊಡ್ಲೇ ಬೇಕಾಗತ್ತೆ. ಗೊತ್ತಾಯ್ತು? ಯಾಕೆ ಅದು ರೂಢ. ಫಸ್ಟಾಗಿರೋ ಸಂಶಯ ಬೇರೆ, ಅದು ಡೀಪ್ ರೂಟೆಡ್ ಬೇರೆ. ಡೀಪ್ ರೂಟೆಡ್ ಆಗ ಕಟ್ ಮಾಡೋದು ಭಾರಿ ಕಷ್ಟ. ಅದು ಸಂಸ್ಥೆಯಲ್ಲಿ ಏನಾಗಿಬಿಟ್ಟಿದೆ? ನಮಗೆ ಈಗಾಗಲೇ ಸಂಶಯಗಳು ಒಳಗೆಲ್ಲ ಪ್ಯಾಕ್ ಆಗೋಗ್ಬಿಟ್ಟಿವೆ. ಅದು ತೆಗೆದ ಸುಲಭ ಅಲ್ಲ. ಭಜಯಿತ ಇತ್ಯ ಭಜತೆ ಇತ್ಯನ್ ಭಜತ ಇತ್ಯನ್ಮಯ ಅದೇ ಅನೇನ ಮುಕ್ತಿ ಅಪಿ ಮುಕ್ತಾ ಭವತಿ ಇತಿ ಜ್ಞಾತವ್ಯಂ. ಇದಕ್ಕೆ ಮುಕ್ತಿ ಅಂತ ಅರ್ಥ. ಈ ರೀತಿ ಸಂಶಯದಿಂದ ಬಿಡುಗಡೆ ಹೊಂದೋದು ಅಂದ್ರೆ ಒಂದೇ, ಮುಂದೆ ಮುಕ್ತನಾಗೋದು ಅಂದ್ರೆ ಒಂದೇನೆ. ವೀಕ್ಷೇತ ವಿಭ್ರಮಮಿಮಂ ಮನಸೋ ವಿಲಾಸಂ ದೃಷ್ಟಂ ವಿನಷ್ಟಮತಿ ಲೋಲ ಮಲಾತ ಚಕ್ರಂ ವಿಜ್ಞಾನ ಮೇಘ ಮುರುಧೇವ ವಿಭಾತಿ ಮಾಯಾ ಸ್ವಪ್ನೇ ಯಥಾ ತ್ರಿಗುಣ ಸ್ವಸರ್ಗ ಕೃತೋ ವಿಕಲ್ಪ. ಸ್ವಪ್ನೇ ಅನ್ನೋದು ಲಾಸ್ಟ್ ಲೈನ್ಗೆ ಹೋಗ್ಬೇಕದು. ಗೊತ್ತಾಯ್ತಾ? ಮಾಯಾ ನಿಲ್ಲಿಸಿ ಸ್ವಪ್ನೇ ಯಥ ಅಂತೇಳಿ ಮುಂದೆ ಓದ್ಕೋಬೇಕದು. ಇದ್ರೆ ಏನಾಗುತ್ತೆ? ಛಂದಸ್ತಿ ಕಟ್ಟೋಗ್ಬಿಡುತ್ತೆ. ವೀಕ್ಷೇತ ವಿಭ್ರಮಮಿಮಂ ಮನಸೋ ವಿಲಾಸಂ ದೃಷ್ಟಂ ವಿನಷ್ಟಂ ಅತಿಲೋಲಂ ಅಲಾತ ಚಕ್ರಂ ವಿಜ್ಞಾನಂ ಏಕಂ ಉರುಧಾಯವ ವಿಭಾತಿ ಮಾಯಾ ಸ್ವಪ್ನೇ ಯಥ ತ್ರಿಗುಣ ಸರ್ಗಕೃತ ವಿಕಲ್ಪ. ಈ ಜಗತ್ತನ್ನು ಅನಿತ್ಯ ಅಂತ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ. ಅನಿತ್ಯ ಅಂತ ಹೇಗೆ ಅರ್ಥ ಮಾಡ್ಕೋಬೇಕು ಅಂದರೆ ಸ್ವಪ್ನದಂತೆ ಅಂತ ತಿಳಿಸಿದರು. ಅದ್ವೈತಿಗಳು ಸ್ವಪ್ನ ಸುಳ್ಳು ಇದು ಸುಳ್ಳು ಅಂತ ಹೇಳ್ಬಿಟ್ರು. ಕೊನೆಗೆ ಸ್ವಪ್ನ ಸುಳ್ಳು ಅಂತ ಹೇಳಿದ್ದಾರೆ ಯಾರು ಫಸ್ಟ್ ಇವರಿಗೆ? ಸ್ವಪ್ನ ಏನದು? ಸತ್ಯ. ಅದು ಕ್ಷಣಿಕನೇ ಹೊರತು ಅದು ಶಾಶ್ವತ ಅಲ್ಲ ಅಷ್ಟೇ. ಆ ಜಗತ್ತು ಅನಿತ್ಯ ಅಂತ ಅರ್ಥ ಮಾಡ್ಕೊಳ್ಳಿ ಅಂತ ಶಾಸ್ತ್ರ ಹೇಳಿದರೆ ಸುಳ್ಳು ಅಂತ ಅರ್ಥ ಮಾಡ್ಕೊಳ್ಳಿ ಅಂತ ಮಾಡಿಕೊಂಡ್ರು. ತಪ್ಪು ಹೇಳಿದ್ದೆ ಒಂದು ತಿಳ್ಕೊಂಡಿದ್ದೆ ಒಂದು ವೀಕ್ಷೆ. ಏ ಸ್ವಪ್ನ ಭವಿಷ್ಯ ಅಂದರೆ ಕೆಲವು ಸ್ವಪ್ನಗಳು ಭೋಗರೂಪ, ಕೆಲವು ಸೂಚಕ. ಹೇಳಿದ್ನಲ್ಲ ಸ್ವಪ್ನಗಳು ಅನೇಕ ವೆರೈಟಿ ಇದೆ. ಸೂಚಕ ಸ್ವಪ್ನಗಳು ಬೇರೆ, ಅನುಭವ ಸ್ವಪ್ನಗಳು ಬೇರೆ. ಗೊತ್ತಾಯ್ತಾ? ಅದು ವಿಭಾಗ ಮಾಡ್ಕೋಬೇಕಲ್ಲ. ಅದಕ್ಕೆ ಯಾವ ಕಾಲದಲ್ಲಿ ಬಿದ್ದರೆ ಸೂಚಕ ಅದನ್ನು ಹೇಳ್ತಾ. ಎಲ್ಲ ಕಾಲದಲ್ಲೂ ಸೂಚಕ ಅಲ್ಲ ಅದು. ಬೆಳಗಿನ ಜಾವದಲ್ಲಿ ಬಿಡಬೇಕು, ಆ ರೀತಿ ಬಿದ್ದರೆ ಮಾತ್ರ ಸೂಚಕ. ಅಥವಾ ಇಂಟೆನ್ಸಿಟಿ ಮೇಲೆ ವೇರಿ ಆಗುತ್ತೆ. ಮತ್ತೆ ಅಲ್ಲೂ ಕೂಡ ಕ್ಲಾರಿಟಿ ವೈಸ್ ಅದು ಎಷ್ಟು ಬೇಗ ಫಲ ಕೊಡುತ್ತೆ ನಿಧಾನ ಅಂತ ಮುಂದೆ ಗೊತ್ತಾಗುತ್ತೆ. ಸ್ವಪ್ನ ಶಾಸ್ತ್ರನೇ ಬೇರೆ ಅದು. ಅದರಿಂದ ಸೂಚಕತ್ವ ಅನ್ನೋದೇ ಎರಡೂ ಇದೆ. ಜ್ಯೋತಿಷ್ಯ ಹಾಗೇನೆ. ಜ್ಯೋತಿಷ್ಯದಲ್ಲೂ ಕೂಡ ಫಲ ಜ್ಯೋತಿಷ್ಯ ಬೇರೆ, ಈ ಜ್ಯೋತಿಷ್ಯ ಬೇರೆ. ಫಲ ಜ್ಯೋತಿಷ್ಯ ಅಂದ್ರೇನು? ಇದರಿಂದ ಏನಾಗುತ್ತೆ ಅಂತ ಕೂಡ ಫಲ ಮತ್ತು ಪರಿಹಾರ ಜ್ಯೋತಿಷ್ಯ ಬೇರೆ, ಇದಕ್ಕೇನು ರೆಮಿಡಿ ಹಾಕಬೇಕಲ್ಲ, ಅದೊಂದೇ ಅದು ಪರಿಹಾರ ಜ್ಯೋತಿಷ್ಯ, ಫಲ ಜ್ಯೋತಿಷ್ಯ. ಉಳಿದೆಲ್ಲ ಅವರು ವರ್ತಮಾನ ತಿಳ್ಕೊಳ್ಳೋದು ಅಷ್ಟೇ, ಅರ್ಥ ಆಯ್ತಾ? ಬೇರೆ ಅಲ್ಲ, ಕೆಮ್ಮು ಕೆಮ್ಮಾಗಿದೆ ಅಷ್ಟೇ. ಕೆಲವು ಕೆಮ್ಮು ಸೂಚಕ ಕ್ಯಾನ್ಸರ್ ಇದೆ ಅಂತ ಸೂಚನೆ ಮಾಡುತ್ತೆ, ಕೆಲವು ಕೆಮ್ಮು ಏನೂ ಇಲ್ಲ, ಒಂದು ಸೂಚನೆ ಏನಿಲ್ಲ ಅದಕ್ಕೆ, ಅದೇ ಎಂಡ್. ಗೊತ್ತಾಯ್ತಾ? ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಯಾರೋ ಡಾಕ್ಟರ್ ಆಗಬೇಕು. ಅದಕ್ಕೆ ಉಳಿದವರಿಗೆಲ್ಲ ಕೆಮ್ಮಿದ್ದೆಲ್ಲ ಕ್ಯಾನ್ಸರ್ ಅಲ್ಲ, ಅದು ಕ್ಯಾನ್ಸರ್ ಅಲ್ಲ ಅಂತಲೂ ಅಲ್ಲ. ತೀರ್ಮಾನ ಮಾಡೋಕ್ಕೆ ಏನು ಮಾಡಬೇಕಂದ್ರೆ ಟೆಸ್ಟ್ ಎಲ್ಲ ಮಾಡಿ ಹೇಳಬೇಕಂತ. ಅದೇ ರೀತಿ ಕೆಲವು ಎಂಡು, ಕೆಲವು ಸಿಗ್ನಿಫಿಕೆಂಟ್ ಅಷ್ಟೇ, ಇನ್ನೊಂದು ಸೈನ್ ಮಾಡುತ್ತೆ ಅಷ್ಟೇ. ಗೆಸ್ ಮಾಡ್ಬೋದು ಅಂದ್ರೆ ನಾವೆಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ. ಸ್ವಪ್ನವಿದೋ ವ್ಯಾಸಾದಯ. ಎಕ್ಸ್ರೇ ತೋರಿಸಿ, ಯಾರೋ ಎಕ್ಸ್ರೇ ತೋರಿಸ್ತಾರೆ, ನೀವು ಏನು ಮಾಡ್ತೀರಿ ಎಕ್ಸ್ರೇ ತೋರಿಸಿದ ತಕ್ಷಣ? ಎಕ್ಸ್ರೇ ಏನು ಮಾಡ್ತೀರಿ ಎಕ್ಸ್ರೇ ತೋರಿಸಿದ ತಕ್ಷಣ? ಡಾಕ್ಟ್ರಿ ತೋರಿಸುತ್ತೀರ ತಕ್ಷಣ ಅಷ್ಟೇ. ಸ್ವಪ್ನ ಯಾರು ಹೇಳಕ್ಕೆ ಬಂದರೆ ತಿಳಿದವ್ರಿಗೆ ಕೇಳುತ್ತೆ, ಹೇಳಕ್ಕೆ ಹೋಗಬಾರ್ದು. ಇವರು ತಿಳಿದಾಗ ಬೇರೆಯವ್ರಿಗೆ ಕೇಳೋ, ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ರೆ ಮೂದ ಇರ್ತಾರೆ ಅಷ್ಟೆ. ನನ್ನ ಸ್ವಪ್ನ ಇರ್ತಾರೆ, ನಿನ್ನ ಸ್ವಪ್ನ ಯಾರ್ಯಾರು ಹೇಳ್ತೀರಿ ಅಂದರೆ ಮೂದ ಇರ್ತಾರೆ. ಕೆಲವು ಎಲ್ಲ ವಿಷಯ ಎಂಟರ್ ಆಗ್ಲಿಕ್ಕೆ ಹೋಗಬಾರ್ದು, ನಮ್ಮ ಸ್ಕೋಪ್ ಅಲ್ಲ ಅದು. ಕೆಲವ್ರು ಏನು ಮಾಡ್ತಾರೆ, ಹೇಳ್ತೀವಿ ಅಂತೇಳಿ ತಲೆ ಕೆಡಿಸಿ ಕಳಿಸ್ಬಿಡ್ತಾರೆ, ಭಯ ಹುಟ್ಟಿಸ್ಬಿಟ್ಟು ಸರಿಯಾದ ಸ್ವಪ್ನಾರ ಕೆಟ್ಟದು ಅಂತ ಹೇಳ್ಬಿಡ್ತಾರೆ, ಕೆಟ್ಟ ಸ್ವಪ್ನಾರ ಸರಿ ಅಂತ ಹೇಳ್ಬಿಡ್ತಾರೆ, ಕೊನೆಗೆ ಅದು ಆಭಾಸ ಆಗೋಗ್ಬಿಡ್ತಾರೆ, ಮಾಡಬಾರ್ದು. ಇಲ್ಲ, ಇದೆ ಅವಶ್ಯಕತೆ, ಇದ್ದೇ ಇದೆ. ಅದು ಅರ್ಥ ಮಾಡಿಕೊಂಡ್ರೆ ಅವಶ್ಯಕ ಇಲ್ದೋರಿಲ್ಲ. ಎಕ್ಸ್ರೇಗೆ ಅವಶ್ಯಕತೆ ಬರೋದು ಯಾವಾಗ? ಸಮಸ್ಯೆ ಇದ್ದಾಗ ಒಳ್ಳೆ ವ್ಯಾಲ್ಯೂ ಇದೆ. ಅದು ಸುಸೂರು ಎಕ್ಸ್ರೇ ತೆಗಿಸೋದು ಓಡಾಡಬಾರ್ದು ಅಷ್ಟೇ. ಕಟ್ಟಗಳ ಎಕ್ಸ್ರೇ ಫೋಟೋ ತೆಗಿಸ್ತಾ ಎಕ್ಸ್ರೇ ತೆಗಿಸ್ಬಿಟ್ರೆ ಪರಿಚಿತ ಆಗುತ್ತೆ ಅದ. ಯಾವುದಕ್ಕೆ ಯಾವುದಕ್ಕೆ ಸಾಕ್ಷಿ? ಅದೇ ಹೇಳ್ತಾರೆ, ಅದು ಅಲ್ಲ ಅಂತಾರೋ, ಅದರ ಎಲ್ಲ ಗಡಿತಾರಲ್ಲ ಮಹಾನುಭಾವರು, ಪ್ರತ್ಯಕ್ಷ ಸಾಕ್ಷಿಯನ್ನು ಸುಳ್ಳು ಅಂತಾರಲ್ಲ. ನಾನು ಜಾಗ್ರದಾದಿಷು ಪ್ರವರ್ತಕತ್ವೇನ ವರ್ತಮಾನಸ್ಯ ಹರೇ ವಿಶ್ವಾದಿ ರೂಪಾಣಾಂ ಭೇದೋ ನಾಸ್ತಿ ಇತಿ ಉಕ್ತಂ. ತತ್ತ ವೃತ್ತಿಭೇದೇನ ಪ್ರತೀಯಮಾನೋ ಭೇದ ಕಥಂ ಪ್ರತ್ಯೇತವ್ಯ ಇತ್ಯತ್ರ ವೀಕ್ಷೇತ ಇತಿ. ಜಾಗ್ರಾದಿ ಪ್ರವರ್ತಕತ್ವೇನ ವರ್ತಮಾನಸ್ಯ ಹರೇ ವಿಶ್ವಾದಿ ರೂಪಾಣಾಂ ಭೇದೋ ನಾಸ್ತಿ ಇತಿ ಉಕ್ತಂ. ವಿಶ್ವ ತೈಜಸ ಪ್ರಾಜ್ಞ ಮೂರು ರೂಪದಿಂದ ಮೂರು ಅವಸ್ಥೆಗಳನ್ನು ಮಾಡ್ತಾನೆ. ಅವಸ್ಥೆಗಳಿಗೆ ಭೇದ ಇದೆ, ಅವಸ್ಥಾ ಪ್ರೇರಕ ಭಗವಂತನಲ್ಲಿ ಭೇದ ಇಲ್ಲ, ಅದು ಮುಖ್ಯ. ಇವತ್ತು ಅಧಿಕಾರಿ ಇದ್ದಾನೆ, ಒಬ್ಬರಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡ್ತಾನೆ, ಒಬ್ಬರಿಗೆ ಸಸ್ಪೆನ್ಷನ್ ಆರ್ಡರ್ ಕೊಡ್ತಾನೆ, ಒಬ್ಬರು ಡಿಸ್ಮಿಸಲ್ ಆರ್ಡರ್ ಕೊಡ್ತಾನೆ. ಅವನಲ್ಲಿ ಏನಿಲ್ಲ, ಒಬ್ಬನೇ ಮೂರು ಕೆಲಸನೂ ಮಾಡ್ತಾನೆ. ಆದರೆ ಆ ವ್ಯಕ್ತಿ ಒಬ್ಬನೇ, ಚೇಂಜ್ ಇಲ್ಲ. ಆದ್ರಿಂದ ಆರ್ಡರ್ ಮಾತ್ರ ಚೇವೇರಿ ಆಗ್ತಾ ಹೋಗುತ್ತೆ. ಆ ರೀತಿ ದೇವರು ಒಬ್ಬನೇ ಅಂತ ಹೇಳಿದರೆ ಅದನ್ನು ಹೇಗೆ ಅರ್ಥ ಮಾಡ್ಕೋಬೇಕು ಅಂತ ಕೇಳ್ತಾರೆ. ತತ್ತ ವೃತ್ತಿಭೇದೇನ ಪ್ರತೀಯಮಾನೋ ಭೇದ ಕಥಂ ಪ್ರತ್ಯಯತವ್ಯ ಇತ್ಯತ್ರ ವೀಕ್ಷೇತಿ. ಈ ವೃತ್ತಿಭೇದ ಮನೋವೃತ್ತಿ ಭೇದೇನ, ಮನಸ್ಸಿನ ವೃತ್ತಿ ಅಂದರೆ ಅದರ ಒಂದು ವ್ಯವಹಾರ ವ್ಯಾಪಾರ ಮನೋವ್ಯಾಪಾರ, ಅದರಿಂದಾಗಿನೇ ಮೂರು ಅವಸ್ಥೆಗಳು ಬರುತ್ತೆ ಅಂತೆಲ್ಲ ಹೇಳಿದಿರಲ್ಲ, ಹೇಗೆ ಅನುಸಂಧಾನ ಮಾಡಬೇಕು ಅಂದರೆ ಉತ್ತರ ಕೊಡ್ತಾರೆ. ಜಾಗ್ರದಾದಿಷು ಪ್ರತೀಯಮಾನಮಿಮಂ ಪರಮಾತ್ಮ ಭೇದಂ ವಿಭ್ರಮ ಜ್ಞಾನ ಮೂಲಂ ವೀಕ್ಷೇತ. ಎಲ್ಲಿ ದೇವರಲ್ಲಿ ರೂಪರೂಪ ಭೇದವನ್ನು ಕಾಣುತ್ತೇವೋ ಅದನ್ನು ವಿಭ್ರಮ ಜ್ಞಾನ ಅಂತ ಕರ್ಕೋ. ವಿಭ್ರಮ ಜ್ಞಾನ ಅಂದ್ರೇನೋ ಮಿಥ್ಯಾಜ್ಞಾನ ಅಂತ ಅರ್ಥ. ಅವಸ್ಥೆಗಳಲ್ಲಿ ಭೇದ ತಿಳ್ಕೊಳ್ಳೋದು ಜ್ಞಾನ, ಅವಸ್ಥಾಪ್ರೇರಕ ಭಗವದ್ ರೂಪಗಳಲ್ಲಿ ಭೇದ ತಿಳ್ಕೊಂಡ್ರೆ ಅದು ಭ್ರಮೆ ಅಂತ ಕರ. ಜಾಗ್ರದಾಧಿಕರೋ ದೇವ ಪರಮಾತ್ಮೈಕ ಏವತು ಇತಿ ವೀಕ್ಷೇತ ಸತತಂ ಮುಚ್ಚತೆ ಸಂಸ್ಕೃತೆ ರಥ. ಅದಿಟ್ಕೊಂಡೆ ಸರ್ವದೇಶು ಕಾಲೇಶು ಸ ಏಕ ಪರಮೇಶ್ವರ ಅಣುಭಾಷ್ಯ. ಇದೆಲ್ಲದಕ್ಕೂ ತಾತ್ಪರ್ಯ ಅದು. ಜಾಗ್ರದಾಧಿಕರೋ ದೇವ ಪರಮಾತ್ಮ ಏಕ ಏವತು, ಜಾಗ್ರದ ಅವಸ್ಥೆಗಳನ್ನು ಕೊಡ್ತಕ್ಕಂಥ ಪರಮಾತ್ಮ ಒಬ್ಬನೇ ಆಗಿದ್ದಾನೆ. ಇತಿ ವೀಕ್ಷೇತ ಸತತಂ ಮುಚ್ಚತೆ ಸಂಸ್ಕೃತೆ ರಥ, ಯಾವಾಗಲೂ ಕೂಡ ಈ ರೀತಿ ನೋಡ್ತಾ ಇರಬೇಕು. ಹಾಗೆ ಮಾಡಿದ್ರೆ ಏನಾಗುತ್ತೆ ಅಂದರೆ ಸಂಸ್ಕೃತೆಯೇ ಮುಚ್ಚತೆ, ಸಂಸಾರದಿಂದ ಏನಾಗ್ತಾನೆ ಅವನು ಬಿಡುಗಡೆಯನ್ನು ಕಾಣ್ತಾನೆ. ಇತಿ ವಚನ ಅಂದರೆ ಅವಸ್ಥೆಗಳನ್ನು ನೋಡಬೇಕು, ಅವಸ್ಥ ಪ್ರೇರಕರನ್ನು ಅರ್ಥ ಮಾಡ್ಕೋಬೇಕು. ದೇವರಲ್ಲಿ ಭೇದ ಇಲ್ಲ ಅಂತ ಸ್ಪಷ್ಟ ತಿಳ್ಕೋಬೇಕು, ನಮಗೂ ದೇವರಿಗೂ ಭೇದ ಇದೆ ಅಂತಲೂ ತಿಳ್ಕೋಬೇಕು. ಅದು ಜ್ಞಾನ. ಅಜ್ಞಾನ ನಿವೃತ್ತಿ ಹೇತು ಮಾಹ ಮನಸ ಇತಿ. ಇವೆಲ್ಲ ಏನಿವೆ ಅಂದರೆ ಮನಸೋ ವಿಲಾಸಂ, ಮನಸ್ಸಿನ ವೃತ್ತಿಗಳ ಭೇದ ಇದು. ಮನಸೋ ವಿಲಾಸಂ ಮನೋವಿಕಾರ ರೂಪತ್ವ ಏತತ್ ಕುರಿಯು ಕುತೋ ಅತ್ರ ದೃಷ್ಟಮಿ. ಇದೆಲ್ಲ ಹೇಗೆ ಅರ್ಥ ಮಾಡ್ಕೋಬೇಕು? ದೃಷ್ಟಂ ಇಲ್ಲ, ಅನುಭವಕ್ಕೆ ಬರೋ ವಿಚಾರ ಇದು. ಅಜ್ಞಾನ ಅಜ್ಞಾನ ನಿಮಿತ್ತ ಹೇತು ಮಾಹ ಮನಸಃ ಇತಿ. ಯಾತಕ್ಕೆ ನಮಗೆ ಗೊತ್ತಾಗೋದಿಲ್ಲ ಅಂದರೆ ಮನಸ್ಸು ಸೂಕ್ಷ್ಮ, ಆದ್ದರಿಂದ ನಮಗೆ ಅರ್ಥ ಆಗೋದಿಲ್ಲ ಅಂತ ಹೇಳ್ತಾರೆ. ಗುರುಪದಿಷ್ಟ ಶಾಸ್ತ್ರ ದೃಷ್ಟಿಯ ಯದಾ ವಿಭ್ರಮೋ ಅಯಮಿತಿ ದೃಷ್ಟ ತದೈವ ನಷ್ಟೋ ಭವತಿ ಏತಸ್ಮಾತ್. ಯಾವಾಗ ಗುರುಪದೇಶ ರೂಪವಾದ ಶಾಸ್ತ್ರದಿಂದ ಯಾವಾಗ ನಾವು ತಿಳ್ಕೊತೇವೆ ಅವಾಗ ಭ್ರಮ ಹೋಗಿಬಿಡುತ್ತೆ. ಅವನೇನು ತಿಳ್ಕೊಂಡ ಶುಕ್ತಿನ ರಜಿತ ಅಂತ ತಿಳ್ಕೊಂಡ್ಬಿಟ್ಟಿದ್ದ. ಇವೆಲ್ಲ ಪ್ಲಾನ್ ಮಾಡಿದೆ ಹೇಗೆ ಹಾರಿಸ್ಬೇಕು ಅಂಥೇಳಿ. ಯಾರು ಹೇಳಿದ್ರು ದಡ್ಡ ಆದರೂ ಶುಕ್ತಿ ರಜಿತನೇ ಅಲ್ಲ ಅಂಥೇಳಿದ್ರು, ಆ ಭ್ರಮೆ ಹೋಯ್ತು. ನೋಡಿದವ್ರು ಹೇಳಿದಾಗ ಗೊತ್ತಾಯ್ತು ಆ ಶುಕ್ತಿ ಎಲ್ಲ ರಜಿತ ಅಂತ. ಯಾರು ಹೇಳಿದರು? ಸರಿಯಾಗಿ ಕಣ್ಣಾರೆ ಕಂಡವ್ರು ಹೇಳಿದರು, ಅರ್ಥ ಆಯ್ತು. ಅದಕ್ಕೆ ಅಪರೋಕ್ಷ ಜ್ಞಾನಿಗಳು ಹೇಳ್ತಾ ನಮಗೆ ಏನಾಗುತ್ತೆ ವಿಷಯ ಸರಿಯಾಗಿ ತಿಳಿದು ಭ್ರಮೆ ಹೋಗಿಬಿಡುತ್ತಾಗ. ಶ್ರುತ್ಯಾದಿ ವಿಚಾರೇ ಕ್ಷಿಪ್ರನಾಶಿತ್ವಾ ಅತಿಲೋಲಮಿತಿ ಮನಸ್ಸು ಅತಿಲೋಲ ತುಂಬ ಚಂಚಲ ಕ್ಷಿಪ್ರ ವಿನಾಶಿ ಸ್ವಪ್ನ ಅಂಬೋದು ಭಾಗವತ ಎಷ್ಟು ಚೆನ್ನಾಗಿ ಹೇಳಿದೆ ನೋಡಬೇಕು ಅದಕ್ಕೆ ಹೇಳಿದ್ದು ಹಿಂದೆ ಹೇಳಿಲ್ಲ ಸೈಕಾಲಜಿಸ್ಟ್ ಹೇಳ್ತಾರೆ ಅದನ್ನು ಒಂದು ನಮ್ಮ ಲಾಂಗೆಸ್ಟ್ ಡ್ರೀಮ್ ಅಂತ ತಿಳ್ಕೊಡಿ ನೀವು ಅದು ಲಾಸ್ಟ್ ಜಸ್ಟ್ 1 ಮಿನಿಟ್ ಅಂತ ಅತಿ ದೊಡ್ಡ ಕನಸಿನ ವ್ಯಾಪ್ತಿ ಎಷ್ಟು ಅದಕ್ಕೆ ಹೇಳ್ತಾರೆ ಅತಿಲೋಲಂ ಮಹಾಭಾರತ ಭಾಗವತ ವಾಕ್ಯ ಅವಾಗ ಸಾರ ಸರಿಯಾಗಿ ಅರ್ಥ ಆಗಿದೆ ಅತಿ ಚಂಚಲ ಶಾರ್ಟೆಸ್ಟ್ ನಿಮ್ಮ ಲಾಂಗೆಸ್ಟ್ ಕಂಡ ಕಾಣ್ತಾ ಇದೆ ದುಷ್ಟಸ್ತದೈವ ನಷ್ಟೋ ಭವತಿ ಏತಸ್ಮಾತ್ ಇತೋಪಿ ಮನೋವಿಲಾಸ ಇತ್ಯಾಹ ಕ್ಷಿಪ್ರನಾಶಿತ್ವ ಅತ್ರ ಲುಪ್ತೋಪಮಾಹ ಲುಪ್ತೋಪಮಾಹ ಅಲಾತಚಕ್ರಮಿತಿ ಅಲಾತಚಕ್ರ ಭ್ರಮೆ ಅಂತ ಕರೀತಾರೆ ಅಲಾತಚಕ್ರ ಅಂತ ಹೆಸರು ಏನು ಅಂದರೆ ಅಲಾತ ಚಕ್ರಾಕಾರ ಭ್ರಮವತ್ ಅರ್ಥ ಅಲಾತಚಕ್ರ ಅಂದರೆ ಕೋಳಿ ಇದೆ ತಿರುಗಿಸ್ತಾ ಇದ್ದಾನೆ ಆ್ಯಕ್ಚುಲಿ ನಮಗೆ ಪಾಠ ತಿರುಗಿಸ್ತಾ ಇದ್ದಾನೆ ಹೇಗನ್ಸುತ್ತೆ ನಮಗೆ ಅದು ಆ್ಯಕ್ಚುಲಿ ಚಕ್ರ ಅಲ್ಲದು ಇರೋದಿಷ್ಟೇ ಅದು ಭ್ರಮೆ ಹೇಗೆ ಹುಟ್ಟುತ್ತೆ ತಿರುಗೋದ್ರಿಂದ ತಲೆ ಹುಟ್ಟುತ್ತೆ ಅದು ತಿರುಗಿ ಭ್ರಮೆ ಬರುತ್ತೆ ನಮ್ಮ ತಲೆ ತಿರುಗಿದ್ರು ಭ್ರಮೆ ಬರುತ್ತೆ ಅಂತ ಹೇಳುತ್ತೆ ಭ್ರಮೆ ಬರಲಿಕ್ಕೆ ಅದು ತಿರುಗಿದ್ರು ಆಯಿತು ಅದು ತಿರುಗಿದ್ರು ಆಯಿತು ಗೊತ್ತಾಯ್ತಾ ಎಲ್ಲ ಉಲ್ಟ ಕಾಡಬೇಕಾದ್ರೆ ಏನು ಅದು ಉಲ್ಟಾದ್ರೆ ಅಂತ ನಾವು ಉಲ್ಟಾದ್ರೆ ಆಯಿತು ಆ ರೀತಿ ಆಗಿದೆ ಅಂತ ಹೇಳ್ತಾರೆ ಏವಂ ಅತ್ತು ದೋಪಮಾಮ ಅಲಾತ ಚಕ್ರಾಕಾರ ಭ್ರಮವತ್ ಪರಮಾತ್ಮ ಭೇದ ಭ್ರಮಂ ವಿದ್ಯಾದಿತ್ಯರ್ಥ ಆ್ಯಕ್ಚುಲಿ ಚಕ್ರ ಕಂಡ ಕಾಣುತ್ತೆ ಚಕ್ರ ಅಲ್ಲದು ದೇವರಲ್ಲಿ ಭೇದ ಕಂಡ ಕಾಣುತ್ತೆ ಭೇದ ಅಲ್ಲದು ಅದು ಇಂಪಾರ್ಟೆಂಟ್ ಯಾವುದು ಕಂಡಿದೆಯೋ ಅದೇನಾಗಿಲ್ಲ ವಸ್ತುಸ್ಥಿತಿ ಅಲ್ಲ ಅದು ಗೊತ್ತಾಗಲಿಕ್ಕೆ ಆಧಾರ ಸುಮ್ಮನೆ ಇವರೇನು ಮಾಡಿದರು ಕಂಡಿದ್ದೆಲ್ಲ ಶುರು ಮಾಡಿಬಿಟ್ರೆ ಆಮೇಲೆ ಕಂಡಿದ್ದಲ್ಲ ಅಂತ ಗೊತ್ತಾದ ಕಂಡಿದ್ದಲ್ಲ ಅನ್ಬೇಕೇ ಹೊರತು ಕಂಡಿದ್ದೆಲ್ಲ ಅಲ್ಲ ಅಂತ ಹೇಳಿಲ್ಲ ಅವರು ಇದು ಸೇರಿಸ್ಕೊಂಡ್ರೆ ಅದಕ್ಕೋಸ್ಕರ ಇದು ತತ್ರ ಲುಪ್ತೋಪಮಾಮ ಏವಂ ಸುರನರಾದಿ ಆಹಿತ ತತ್ತ ನಿಯಂತೃ ಭೇದೋಪಿ ಭ್ರಾಂತ ಇತ್ಯಾಶಯೇನಾಹ ವಿಜ್ಞಾನಮಿತಿ ಅದೇ ರೀತಿ ಸುರನರಾದಿ ಆಹಿತ ತತ್ತ ನಿಯಂತೃ ಭೇದೋಪಿ ಏನು ಹೇಳ್ತಾರೆ ಜಾಗ್ರದವಸ್ಥೆ ಸ್ವಪ್ನಾವಸ್ಥೆ ಸುಷುಪ್ತವಸ್ಥೆ ಅವಸ್ಥಾತ್ರಯಗಳಿದ್ದರೂ ಕೂಡ ಪ್ರವರ್ತಕ ಭಗವಂತ ಒಬ್ಬನೇ ಅದೇ ರೀತಿಯೇ ಜೀವರು ಅನಂತಾನಂತ ಇದ್ದಾರೆ ಅನಂತಾನಂತ ಜೀವರು ಪರಮಂತ ಪ್ರೇರೇಪಣೆ ಮಾಡ್ತಾರೆ ಅನಂತಾನಂತ ಜೀವರಲ್ಲಿ ಭೇದ ಇದೆ ಪ್ರೇರೇಪಣೆ ಪರಮಾತ್ಮನಲ್ಲಿ ಭೇದ ಇಲ್ಲ ಅರ್ಥ ಆಯ್ತಾ ಮೂರು ಅವಸ್ಥಾ ಪ್ರೇರಕನಾದ ಭಗವದ್ ರೂಪಗಳು ಹೇಗೆ ಭೇದ ಇಲ್ಲವೋ ಸರ್ವ ಜೀವ ಪ್ರೇರಕನಾದ ಪರಮಾತ್ಮನಿಗೂ ಏನಿಲ್ಲ ಭೇದ ಇಲ್ಲ ಮತ್ತು ಮುಕ್ತಾಮುಕ್ತ ನಿಯಾಮಕ ಪರಮಾತ್ಮ ಮುಕ್ತ ಪ್ರೇರಕ ಭಗವದ್ ರೂಪನೂ ಇದೇ ಅಮುಕ್ತ ಪ್ರೇರಕನೂ ಭಗವಂತನೇ ಆದರೆ ಭೇದ ಇಲ್ಲ ಎಷ್ಟು ಸ್ವಾರಸ್ಯ ಹೇಳ್ತಾರೆ ಇದು ಎಕ್ಸ್ಟೆಂಡ್ ಮಾಡ್ಕೋಬೇಕು ಅವಸ್ಥಾತ್ರಯ ನಿಯಾಮಕ ಭಗವದ್ ರೂಪಗಳಿಗೆ ಹೇಗೆ ಭೇದ ಇಲ್ವೋ ಅದೇ ರೀತಿಯೇ ಅದನ್ನೇ ಮಮ ಸ್ವಾಮಿ ಸರ್ವಸ್ವಾಮಿ ನಮ್ಮ ಸ್ವಾಮಿಯಾದ ಶ್ರೀಹರಿ ಏನಾಗಿದ್ದಾನೆ ಸರ್ವರಿಗೂ ಸ್ವಾಮಿಯಾಗಿದ್ದಾನೆ ತಿಳ್ಕೊಂಡ್ಬಿಟ್ರೆ ಆಗ ನಾವು ಏನು ಮಾಡಬಹುದು ಏನೋ ಗಲಾಟೆ ಮಾಡಿದ ಸ್ವಾಮಿಗೆ ಹೇಳ್ತೇವೆ ಅವನು ಹೇಳಿ ನಮ್ಮ ಆಫೀಸ್ನ ಹೇಳಿದಾಗ ಒಪ್ಪಬೇಕು ಅವನು ಬೇರೆ ಆಫೀಸಲ್ಲಿ ಬಾಸ್ ಒಪ್ಪೋದಿಲ್ಲ ಇಬ್ಬರು ಜಗಳಾಡ್ತಿರ್ತಾರೆ ಬಾಸ್ ಬಂದರೆ ಇಬ್ಬರು ಸುಮ್ಮನೆ ಮಾತು ಕೇಳಲೇಬೇಕು ಇಬ್ಬರಿಗೂ ಅವಡೇ ಬಾಸು ಬೇರೆ ಬಾಸ್ ಆದರೆ ನಿಮ್ಮ ಕೆಲಸ ಹೇಳ್ಕೊಟ್ಟಿದ್ದ ಬೈಲ್ ಕಳಿಸ್ತಾನೆ ಆದ್ರೆ ಪರಮಾತ್ಮ ಒಬ್ಬರೇ ಬಾಸ್ ಆದ್ದರಿಂದ ಏನು ಮಾಡೋಗಿಲ್ಲ ಎಲ್ಲರೂ ಮಾತು ಕೇಳಬೇಕಾ ಇಲ್ವಾ ಕೇಳಲೇಬೇಕು ಹಾಗಾಗತ್ತೆ ಅದೇ ಪ್ರಹ್ಲಾದ ಅದಕ್ಕೆ ಏನು ಮಾಡ್ತಿದ್ದೆ ಹಿರಣ್ಯಕ ಏನು ಪ್ರಾಬ್ಲಮ್ ಕೊಟ್ಟರೆ ನಗ್ತಾ ಇದ್ದ ಯಾತಕ್ಕೆ ನೀನು ಯಾರು ನೀನು ಮಾಡಿ ಬರ್ತೀಯೋ ಒಳಗೆ ಬಲ ಕೇವಲಮ್ಮೇ ಭವತಶ್ಚ ರಾಜನ್ ನನಗೆ ಗೊತ್ತಿದೆ ಐ ನೋ ಇಮ್ ಬೆಟರ್ ದ್ಯಾನ್ ಯು ಅಂತೇಳಿ ಅದು ಬೇರೆ ಜೊತೆಗೆ ಕಂಪ್ಲೇಂಟ್ ಕೊಡೋಕೆ ಹೋದರೆ ಜಾಸ್ತಿ ಯಾರಿಗೆ ಗೊತ್ತಿದೆ ಈಗ ನಿನಗಿಂತ ನನಗೆ ಜಾಸ್ತಿ ಗೊತ್ತಿದೆ ಅಂದಮೇಲೆ ಕೇಸ್ ನನ್ನ ಕಡೆ ಆಗುತ್ತೆ ಅದು ಪ್ರಹ್ಲಾದನಿಗೆ ಗೊತ್ತಿತ್ತು ಪ್ರತಿ ಸತ್ತೂ ಆತನ ಕಡೆಗೆ ಆಯಿತು ಯಥಾ ಸ್ವಪ್ನ ಏಕೈವ ಗಜಾದಿ ಮಾಯಾ ಬಹುಧಾ ಪ್ರತೀಯತೆ ತಥೇತಿ ಯಾರ್ದ ಏನು ಲಿಮಿಟೇಷನ್ನ ಲಿಮಿಟೇಷನ್ ಇದೆಯಾ ಎಲ್ಲಿಗೆ ಏನು ಹೇಳಿ ನಿಮ್ಗೆ ಅರ್ಥ ಹಾಂ ಹೌದು 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 ನೋಡ್ತೀವ ನಾವು ನಾವು ನೋಡೋದಿಲ್ಲ ದೇವ್ರು ಮಾಡ್ತಾನೆ ಅಷ್ಟೇ ಗೊತ್ತು ಹಾಂ ಯಾರು ಏನು ಲಿಮಿಟೇಷನ್ ಯಾರು ಲಿಮಿಟೇಷನ್ ದೇವರಿಗೋ ನಮಗೋ ಬಂದಿದ್ದು ಲಿಮಿಟೇಷನ್ ನಮಗೆ ಇದ್ದೇ ಇದೆ ಇಲ್ಲ ಅಂತ ಹೇಳಿ ನಮ್ಮ ಇದ್ದೇ ಇರೋದಕ್ಕೆ ನಾವು ಇಷ್ಟು ಕಷ್ಟಪಡ್ತಿರೋದು ಗೊತ್ತಾಯ್ತಾ ಆದರೆ ದೇವರು ಅನ್ಲಿಮಿಟೆಡ್ ನಾವು ಲಿಮಿಟೆಡ್ ಅದೇ ಶಾಸ್ತ್ರ ಹೇಳ್ತಿರೋದು ಅಷ್ಟೇ ಮುಂದೆ ವಿದ್ಯಾ ಜ್ಞಾನ ಕಾರಣ ಮಾಹ ತ್ರಿಗುಣೇತಿ ಯಥಾ ಸ್ವಪ್ನ ಏಕೈವ ಗಜಾದಿ ಮಾಯಾ ಬಹುಧಾ ಪ್ರತೀಯತೆ ತಥೇತಿ ಸ್ವಪ್ನಾವಸ್ಥೆ ಒಂದೇ ಉದಾಹರಣೆಗೆ ಸಿನಿಮಾ ನೋಡ್ತಾನೆ ಸ್ಕ್ರೀನ್ ಒಂದೇ ಅದರಲ್ಲಿ ಸಿನಿಮಾ ಚೇಂಜ್ ಆಗ್ತಾ ಇರುತ್ತೆ ಯಾವಾಗಲೂ ಅದೇ ಸೀನ್ ಅಂತೇಳಿ ಅದೇ ಸ್ಕ್ರೀನ್ ಅಂತೇಳಿ ದುಡ್ಡು ಕೊಡೋದಿಲ್ಲ ಅಂಬೋದು ಗೊತ್ತಾಯ್ತಾ ಅದಕ್ಕೆ ಅವಾಗೇ ದುಡ್ಡು ಕೊಡೋದು ಕೇಳೋದು ಅದೇ ಟಿ ವಿ ಸ್ಕ್ರೀನ್ ಅದೇನೆ ಆ ಒಂದೇ ಸ್ಕ್ರೀನ್ ನೋಡಿಗೆ ಅದೇ ಮನಸ್ಸಿನೊಳಗೆ ಒಂದೇ ಟಿ ವಿ ಸ್ಕ್ರೀನ್ನೊಳಗೆ ಎಷ್ಟು ವೆರೈಟಿ ಚಾನಲ್ ಬರುತ್ತೋ ಒಂದೇ ಮನಸ್ಸಿನೊಳಗೆ ಅಷ್ಟೆಲ್ಲ ಚೇಂಜಸ್ ಆಗುತ್ತೆ ಇವನಿಗೆ ಗೊತ್ತಾಗೋದಿಲ್ಲ ಅರ್ಥ ಆಯ್ತು ಮನಸ್ಸಿರೋದು ಟಿ ವಿ ಅಷ್ಟೇ ಎಷ್ಟು ವಂಡರ್ಸ್ ಅದರೊಳಗೆ ಅರ್ಥ ಆಯ್ತಾ ಆ ರೀತಿ ಮನಸ್ಸು ಫಂಕ್ಷನ್ ಮಾಡ್ತಾ ಇದೆ ಆವಾಗ ಟಿ ವಿ ನೆನಪಾಡಿ ನನ್ನ ಮನಸ್ಸು ಇದಕ್ಕಿಂತ ಭಾರಿ ಡೇಂಜರಸ್ ಯಾತಕ್ಕೆ ಆ ಟಿ ವಿ ಲಿಮಿಟ್ ಇದೆ, 100 ಚಾನಲ್ ಇವ್ರು ನಮ್ಮ ಮನಸ್ಸಿಗೆ ಎಷ್ಟು ಚಾನಲ್ ಅಂತ ನೋಬಡಿ ನೋಸ್ ಅಷ್ಟು ದೊಡ್ಡದಾಗಿದೆ. 100 ಏನೋ ಬರುತ್ತೆ, ಸಂಧ್ಯ ಮಾಡೋಕೆ ಎಲ್ಲರೂ ಜ್ಞಾಪಕ ಬರುತ್ತೆ, ಸಂಧ್ಯ ಅಂದ್ಬಿಟ್ಟು ಎಲ್ಲ ಜ್ಞಾಪಕ ಬರುತ್ತೆ. ಪ್ರತಿಯೊಂದು ಮಂತ್ರನೂ ಹಾಗೇನೆ, ಮನುಷ್ಯನ ಸ್ವಭಾವ ಅಷ್ಟು ಫಾಸ್ಟ್ ಅದು, ಮನೋವೇಗ ಅಂತ ಕರೆದಿದ್ದಾರೆ ಹಾಗೆ ಟಕ ಟಕ ಟಕಡ ಚೇಂಜ್ ಆಗ್ತಿರುತ್ತೆ. ಸತ್ವಾದಿಭಿ ತ್ರಿಭಿ ಗುಣೈ ತತ್ಸರ್ಗೈ ತತ್ಕಾರ್ಯೈ ಪಾಪಾದಿಭಿಶ್ಚ ಕೃತ ಪರ್ಯಾಪ್ತೋ ವಿಕಲ್ಪೋ ಮಿಥ್ಯಾ ಜ್ಞಾನ ಕಾರಣಮಿತಿ ಶೇಷ. ಸತ್ವಾದಿ ಗುಣಗಳಿಂದ ಉಂಟಾಗತಕ್ಕಂಥ ಕಾರ್ಯ ನಮಗೇನಾಗ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ. ನೋಡಿ ಈ ಎಳ್ಳು ಎಕ್ಕಿ ಸೇರಿಸಿದ್ದಾರೆ, ಸುಖವಾಗಿ ಗೊತ್ತಾಗ್ಬಿಡುತ್ತೆ ನಡೆಯಂತೆ. ಅದು ಕರಿ ಎಳ್ಳು ಸೇರಿಸಿದರೆ ತುಂಬ ಗೊತ್ತಾಗ್ಬಿಡುತ್ತೆ, ಆದರೆ ಬಿಳಿ ಕಲ್ಲು ಹಾಕಿದಾಗ ಗೊತ್ತಾಗೋದೇ ಇಲ್ಲ. ಯಾಕೆ? ಸಿಮಿಲಾರಿಟಿ ಬರುತ್ತೆ. ಅದಕ್ಕೆ ಪರಮಾತ್ಮ ಕನ್ಫ್ಯೂಸ್ ಮಾಡ್ಕೊಂಡು ಹೋಗ್ಬಿಡ್ತೀವಿ ಪ್ರತಿ ಸರ್ತಿನೂ. ಹುಷಾರಾಗಿರಿ, ಮನಸ್ಸು ತುಂಬ ಸೂಕ್ಷ್ಮ, ಅದು ಕ್ಲಬ್ ಆಗಿಬಿಟ್ಟ ವಿಷಯ ಏನಾಗುತ್ತೆ, ಕನ್ಫ್ಯೂಷನ್ಗೆ ಕಾರಣ ಆಗುತ್ತೆ. ಅದಕ್ಕೆ ಆದಷ್ಟು ಮನಸ್ಸನ್ನು ಕ್ಲಿಯರಾಗಿ ಇಟ್ಕೊಳಕ್ಕೆ ಟ್ರೈ ಮಾಡಬೇಕು. ಅದು ಡಿಮ್ ಲೈಟಾಗಿ ಇನ್ನೂ ಕಷ್ಟ, ಡಿಮ್ ಲೈಟ್ನಲ್ಲಿ ಆರಿಸ್ಬೇಕು. ಬಿಳಿಯ ಕಲ್ಲನ್ನು ಅಕ್ಕಿನ ಎಷ್ಟು ಕಷ್ಟ ಆಗುತ್ತಾಗ, ಜ್ಞಾನ ಡಿಮ್ ಜ್ಞಾನ, ಮೊದಲೇ ಜ್ಞಾನ ಡಿಮ್ಮು. ಅದರೊಳಗೆ ಇವೆಲ್ಲ ಕೊಟ್ಟರೆ ಏನು ಮಾಡಬೇಕಾಗಿದ್ರೆ, ಕಣ್ಣು ಕಾಣಿಸ್ತಾರೆ ಸೂಜಿ ಪೋಣಿಸ್ಲಿಕ್ಕೆ ಕೊಡ್ತಾರಲ್ಲ, ಸೂಜಿ ಪೋಣಿಸ್ಕೊಡಿ ಅಂತ ಆ ಥರ ಆಗುತ್ತೆ ಅವನಿಗೆ. ಸೂಜಿ ಸೂಜಿ ಅಲ್ಲ, ಸೂಜಿ ಹೋಲೋ ಸೂಜಿನೇ ಕಾಣಿಸೋದಿಲ್ಲ ಅವನಿಗೆ ಅಷ್ಟು. ಅಂಥವ್ರು ಏನು ಹೇಳಬೇಕು, ಡಲ್ಲು ದೃಷ್ಟಿ ನಮ್ಮ ರೀತಿ ಆ ರೀತಿ ಇರೋದ್ರಿಂದ ಹುಷಾರಾಗಿರಿ ಅಂತ ಹೇಳ್ತಾನೆ. ತತ್ಕಾರ್ಯೈ ಪಾಪಾದಿಭಿಶ್ಚ ಕೃತ ಪರ್ಯಾಪ್ತೋ ವಿಕಲ್ಪೋ ಮಿಥ್ಯಾಜ್ಞಾನಂ ಕಾರಣಮಿತಿ ಶೇಷ. ತಮಾದಿ ಗುಣ ನಿಮಿತ್ತ ಪಾಪಾದಿ ದೂಷಿತ ಅಂತಃಕರಣಾನಾಂ ಅಜ್ಞಾನಾಂ ಆಸುರ ಪ್ರಕೃತೀನಾಂ ಸಚ್ಚಿದಾನಂದ ರೂಪಂ ಏಕಂ ಬಹ್ವಿವ ಪ್ರತೀಯತೆ ಇತಿ ಭಾವ. ಯಾರಿಗೆ ತಮಸ್ಸಿನ ಗುಣ ಜಾಸ್ತಿ ಆಗೋಗ್ಬಿಟ್ಟಿದೆ, ಒಂದು ಮೊದಲೇ ತಮಸ್ಸು, ಪಾಪಾದಿಗಳು ಬೇರೆ, ಅಂತಃಕರಣಕ್ಕೆ ಠಾಡಾಗೋಗಿದೆ, ಜೊತೆಗೆ ಅಜ್ಞಾನ ಬೇರೆ, ಸ್ವಭಾವನೆ ಅಸುರ ಪ್ರಕೃತಿ, ಎಲ್ಲ ಒಂದಕ್ಕೊಂದು ಮಿಸ್ ಆಗಿಬಿಟ್ಟಿದೆ. ಏನಾಯ್ತು ಅಲ್ಲಿಗೀಗ, ಅವನಿಗೆ ದೇವರ ರೂಪಗಳ ಬಗ್ಗೆ ಏನು ಅನಿಸುತ್ತೆ, ಇಲ್ಲ ಅನಿಸುತ್ತೆ, ಭೇದ ಅನಿಸುತ್ತೆ, ಏನೇನೋ ಅನಿಸುತ್ತೆ, ಅದೆಲ್ಲ ಉಪಯೋಗ ಇಲ್ಲ. ಇತಿ ಭಾವ ದೇಹ ಭೇದೇಶು ಅವಸ್ಥಾಸು ಪ್ರಾದುರ್ಭಾವೇಶು ಕೇವಲಂ ಚೈಕಲಂ ಜ್ಞಾನಾನನೈಕ ಸದ್ರೂಪಂ ಭ್ರಾಂತ್ಯಾಭಿನ್ನಂ ಪ್ರಪಶ್ಯತಿ. ಪರಮಾತ್ಮ ದೇಹಭೇದ ದೇಹ ಭೇದೇಶು ಅವಸ್ಥಾಸು, ದೇಹಭೇದವಿದ್ದರೂ ಅವನಲ್ಲಿ ಭೇದ ಇಲ್ಲ, ಅವಸ್ಥಾ ಭೇದ ಇದ್ದರೂ ಭೇದ ಇಲ್ಲ, ಪ್ರಾದುರ್ಭಾವ ಬೇರೆ ಇದ್ದರೂ ಬೇರೆ ಇಲ್ಲ, ಏಕಲಂ ಒಬ್ಬನೇ ಆಗಿದ್ದಾನೆ. ಜ್ಞಾನಾನಂದೈಕ ಸದ್ರೂಪಂ, ಎಲ್ಲ ರೂಪಗಳು ಜ್ಞಾನಾನಂದೈಕ ಸದಾಗಮೈಕ ವಿಜ್ಞೇಯ ಇದ್ದ ಹಾಗೆ. ಭ್ರಾಂತ್ಯಾಭಿನ್ನಂ ಪ್ರಪಶ್ಯತಿ, ಭ್ರಾಂತಿಯಿಂದ ಏನೇನೋ ತಿಳ್ಕೊಂಡ್ಬಿಡ್ತಾನೆ. ಜಾಂಬವಂತನಿಗೆ ಭ್ರಾಂತಿ ಬರಲಿಲ್ಲ, ಕೃಷ್ಣ ಬೇರೆ ರಾಮ ಬೇರೆ ಅಂತೇಳಿ ಆ ಥರ ಅದು ಹೋಗ್ಬೇಕದು. ಸಾಚ ಭ್ರಾಂತಿ ವಿನಶ್ಚೇತ ಯದಾ ಭ್ರಾಂತಿತ್ವ ವೇದನಂ, ಭ್ರಾಂತಿ ಅಂತ ಗೊತ್ತಾದ್ಮೇಲೆ ಏನಾಗೋದಿಲ್ಲ, ಆ ಭ್ರಾಂತಿ ಎಫೆಕ್ಟ್ ಇರೋದಿಲ್ಲ. ಭ್ರಾಂತಿ ಅಂತ ಗೊತ್ತಾದ ಮೇಲೆ ಅವ್ರಿಗೆ ಗೆದ್ದು ಬಿಡ್ತಾನೆ. ಅತಿ ಕ್ಷಿಪ್ರಂ ನಿವರ್ತೇತ ನ ಸ್ಥಿರಂ ದಿಗ್ಭ್ರಮಾಧಿವತ್, ಅತಿ ಕ್ಷಿಪ್ರಂ ನಿವರ್ ಬರಿಬೇಗ ಭ್ರಾಂತಿ ಅಂತ ಗೊತ್ತಾದ ಮೇಲೆ ಎಫೆಕ್ಟ್ ಅದು ಉಳಿಯೋದಿಲ್ಲ. ನ ಸ್ಥಿರಂ ದಿಗ್ಭ್ರಮಾಧಿವತ್, ದಿಗ್ಭ್ರಮಗಳು ಹೇಗೋ ಹಾಗೆ, ದಿಕ್ಕುಗಳ ಬಗ್ಗೆ ಭ್ರಮೆ ದಿಗ್ಭ್ರಮೆ, ದಿಕ್ಕು ತೋಚಿದಾಗೋದು ಅಂತ ಅರ್ಥ. ತ್ರಿಗುಣೈ ಬಂಧಿತ ಜೀವ ಜ್ಞಪ್ತಿ ಮಾತ್ರಂ ಜನಾರ್ದನಂ ಪಶ್ಯಂತಿ ಬಹುಧಾ ಸ್ವಪ್ನೆ ಯಥೈಕಂ ಬಹುಧಾ ಕ್ವಚಿತ್ ಅಭಿನ್ನೋಪಿ ವಿಭಿನ್ನೇಷು ವ್ಯವಹಾರೋ ಯಥಾ ಭವೇತ್ ತಥೈವ ವ್ಯವಹಾರಾಯ ಶಕ್ತತ್ವಾನ್ನೈವ ದೂಷಣಂ. ಹಾಗಿದ್ದರೆ ದೇವರ ರೂಪ, ರಾಮರೂಪ, ಕೃಷ್ಣರೂಪ ಅಂತ ಯಾತಕ್ಕೆ ಕರಿತೀರಿ ಅಂದರೆ ವಿಶೇಷದಿಂದ ಕರೆದಿರೋದು ಅಂತ ಹೇಳಿ ಅದು ಸಂಬಂಧಪಟ್ಟ ಉತ್ತರ. ಇದಕ್ಕೆ ಉತ್ತರ ಕೊಡೋಕ್ಕೆ ಬರೋದಿಲ್ಲ ಅವರಿಗೆ, ಬೇರೆಯವರಿಗೆ ಪ್ರಶ್ನೆನೂ ಅರ್ಥ ಆಗೋದಿಲ್ಲ, ಉತ್ತರ ಅಂತೂ ಸಾಧ್ಯನೇ ಇಲ್ಲ ಅವರಿಗೆ. ಅಭಿನ್ನೋಪಿ ವಿಭಿನ್ನೇಷ ಈಶಶ್ಯತು ಯದಾನ್ಯೇಷಾಂ ಅಪಿ ಯಚ್ಛಕ್ತಿ ದಾಯಕ. ಎಲ್ಲೆಲ್ಲಿ ಅಭೇದ ಹೇಳಬೇಕು ಅಲ್ಲಿ ಹೇಳಲೇಬೇಕು. ಶಕ್ತಿಪ್ರದನಾದ ಪರಮಾತ್ಮ ಇದ್ದಾನೆ, ಶಕ್ತಿ ಪಡ್ಕೊಳ್ಳೋ ಜೀವರಿದ್ದಾರೆ, ಜೀವರಲ್ಲೇ ನಿತ್ಯ ಗುಣಗಳಿಗೆ ಅಭೇದ ವಿಶೇಷ ಹೇಳಬೇಕಾದ್ರೆ ಇಲ್ಲಿ ಪ್ರವರ್ತಕ ಭಗವಂತನಲ್ಲಿ ಹೇಳದೆ ಇರಲಿಕ್ಕಾಗತ್ತಾ, ಯೋಚನೆ ಮಾಡಿ ಅಂತ ಹೇಳಿದರು. ಇತ್ತನೇನ ಮಾನೇನ ಅಶಕ್ಯೋಪಿ ಅತಿಶಕ್ಯೋಯಂ ವಿನಿವಾರಯಿತು ಭ್ರಮ. ಇದು ನೋಡೋದಕ್ಕೆ ಅಶಕ್ಯ, ಇಂಪಾಸಿಬಲ್ ಕಂಡ ಕಾಣುತ್ತೆ. ಇದು ಇಂಪಾಸಿಬಲ್ ಅಲ್ಲ, ಡಿಫಿಕಲ್ಟ್ ಅಷ್ಟೇ. ಮನೋನಿ ಅರ್ಜುನ ಕೇಳಿದ್ದ ಹಾಗೇನೆ, ತಸ್ಯಾಹಂ ನಿಗ್ರಹಂ ಮನ್ನೇ ವಾಯೋರಿವ ಸುದುಷ್ಕರಂ ಅಂದ ಕೃಷ್ಣ ಹೇಳಿದ. ಹೌದು, ಇದು ಇಂಪಾಸಿಬಲ್ ಅಲ್ಲ. ಅಭ್ಯಾಸ ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಛಲಂ, ಆದರೆ ಅಭ್ಯಾಸ ಏನು ತಕ್ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಉತ್ತರ ಅಲ್ಲೇ ಇದೆ. ಇಂಪಾಸಿಬಲ್ ಅಂದ್ರೆ ಏನರ್ಥ, ಪಾಸಿಬಲ್ಲೇ ಅಲ್ಲ. ಡಿಫಿಕಲ್ಟ್ ಅಂದ್ರೆ ಏನರ್ಥ, ವಿತ್ ಡಿಫಿಕಲ್ಟಿ ಪಾಸಿಬಲ್ ಅಂತ ಅರ್ಥ. ಅದಕ್ಕೋಸ್ಕರ ಇದು ಡಿಫಿಕಲ್ಟ್ ಅಂತ ತಿಳ್ಕೋಬೇಡಿ, ಡಿಫಿಕಲ್ಟ್ ತಿಳ್ಕೊಂಡು ಇಂಪಾಸಿಬಲ್ ಅಂತ ತಿಳ್ಕೊಂಡೋಗಿ ಹೋಗಬೇಡಿ. ಅಶಕ್ಯ ಅಪಿ ಅತಿಶಕ್ಯೋಯಂ ವಿನಿವಾರಯಿತು ಭ್ರಮ. ಯಾವಾಗ ದೇವರ ಅನುಗ್ರಹ ಬಂದರೆ, ಈಶಸ್ಥೋ ಗುರು ಸಂಪತ್ಯ ಯದಿ ಶುದ್ಧ ಮನಃ ಪುಮಾನ್, ಗುರುಗಳ ಅನುಗ್ರಹದಿಂದ ಗುರುಗಳು ದೇವರಿಗೆ ದೇವರು ನಿಂತ್ಕೊಂಡು ಬಿಟ್ಟು ಅನುಗ್ರಹ ಮಾಡಿದಾಗ ಶುದ್ಧ ಮನಸ್ಸು ಬಂದು ಈ ಭ್ರಮೆ ಹೋಗಿಬಿಡುತ್ತೆ. ಇತ್ತನೇನ ಚ ಮಾನೇನ ನಿರ್ಣೀಯತತ್ವಾದಿತಮೇವ ತಾತ್ಪರ್ಯೇಣ ಜ್ಞಾತವ್ಯಂ ಅತ್ಯ ಅನ್ಯತ ದುಶ್ಯಾಸ್ತ್ರಮಿತಿ ಸಿದ್ಧಂ. ವಿರುದ್ಧ ಹೇಳೋದೆಲ್ಲ ಏನದು ದುಶ್ಯಾಸ್ತ್ರ ಅಂತ ಅರ್ಥ. ಅಲ್ಲಿಗೆ ನಾಳೆ ಮುಂದಿನ ಭಾಗ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಪ್ರೀಯತಾಂ ಸಮಲಾಲಯ ಆನಂದತೀರ್ಥವರದೇ ದಾನವಾರಣ್ಯ ಪಾವಕೇ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇ ಸ್ತು ಮೇ ಮನಃ. ಏನದು ಏನದು ಮರಾಠಿ? ಹಾಂ, ಎಷ್ಟು ದಿವಸ ಮೂಡಿಸಿ ಏನು ವಿಶೇಷ?